ಶೋಷಣೆಗೊಳಗಾದ ಆತ್ಮ ದ್ರೌಪದಿಯರ ದೇಹದ ವಸ್ತ್ರದ ದೇಹ ಸಂಬಂಧದ ದೇಹದ ವಸ್ತ್ರದ ದೇಹ ಸಂಬಂಧದ ಭ್ರಮೆ ಕಳಚಿಸಿದ ನಿಜ ಕೃಷ್ಣನೀನೆ ಮುರಳಿ ಮನೋಹರನೆ ಶಿವನೆ ಜ್ಞಾನದ ಸಾಗರನೆ
ದಿನದ ಪರಿವರ್ತನಾಶೀಲ ಅನುಭವ ಮಾಡುವಂತಹ ಬಟ್ಟಿಯ ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ತಂದೆ ಬಾಬ್ದಾದಾರವರಿಗೆ ಹಾರ್ದಿಕವಾದಂತಹ ನಿಮಂತ್ರಣ. ಹಾಗೇನೆ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ವಿಶೇಷವಾಗಿ ನಮ್ಮಲ್ಲಿರುವಂತಹ ಬಲಹೀನತೆಯನ್ನು ತೆಗೆದು ಶಕ್ತಿಶಾಲಿಗಳಾಗಿ ನಾಟಕದ ವರ್ತಮಾನ ಸಮಯದ ಅನುಸಾರ ವಜ್ರ ಸಮಾನ ಅತೀಂದ್ರಿಯ ಸುಖದ ಜೀವನವನ್ನು ನಡೆಸುವಂತಹ ವಿಧಿ ಮತ್ತು ವಿಧಾನವನ್ನು ತಿಳ್ಕೊಳ್ಳಿಕ್ಕೆ ಬಂದಿದ್ದೀರಿ. ತಮಗೂ ಕೂಡ ಬಾಬ್ದಾದಾರ ಕಡೆಯಿಂದ, ಈಶ್ವರಿ ವಿಶ್ವವಿದ್ಯಾಲಯದ ಕಡೆಯಿಂದ, ವೈಯಕ್ತಿಕವಾಗಿ ನನ್ನ ಕಡೆಯಿಂದ ಹಾರ್ದಿಕವಾದಂತಹ ಸುಸ್ವಾಗತ. ಓಕೆ, ಇವತ್ತಿನ ಬಾಬ್ದಾದಾರವರ ಮಹಾವಾಕ್ಯವನ್ನು ಕೇಳೋಣ. ಓಂ ಶಾಂತಿ. ಮೀಠೆ ಬಚ್ಚೆ, ತುಮ ಪವಿತ್ರ ಬನನೆ ಬಿಗರ್ ವಾಪಸ್ ಜಾ ನಹೀ ಸಕ್ತಿ, ಇಸ್ಲಿಯೇ ಬಾಪ್ ಕಿ ಯಾದ ಸೆ ಆತ್ಮಾ ಕಿ ಬ್ಯಾಟರಿ ಕೋ ಚಾರ್ಜ್ ಕರೋ ಔರ್ ನೇಚುರಲ್ ಪವಿತ್ರ ಬನೋ. ಮೀಠೆ ಬಚ್ಚೆ, ತುಮ ಪವಿತ್ರ ಬನ್ನೆ ಕೆ ಬಿಗರ್ ವಾಪಸ್ ಜಾ ನಹೀ ಸಕ್ತಿ, ಇಸ್ಲಿಯೇ ಬಾಪ್ ಕಿ ಯಾದ ಸೆ ಆತ್ಮಾ ಕಿ ಬ್ಯಾಟರಿ ಕೋ ಚಾರ್ಜ್ ಕರೋ ಔರ್ ನೇಚುರಲ್ ಪವಿತ್ರ ಬನೋ. ಮಧುರ ಮಕ್ಕಳೇ, ನೀವು ಪವಿತ್ರನಾಗದೇ ವಾಪಸ್ ಮನೆಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತಂದೆಯನ್ನ ನೆನಪು ಮಾಡಿ ಆತ್ಮದ ಬ್ಯಾಟರಿಯನ್ನ ಚಾರ್ಜ್ ಮಾಡಿಕೊಳ್ಳಿ ಮತ್ತು ನೈಸರ್ಗಿಕವಾಗಿ ಪವಿತ್ರರಾಗಿ. ಭಗವಂತ ಹೇಳ್ತಾರೆ, ನಾವು ವಾಪಸ್ ಮನೆಗೆ ಹೋಗ್ಬೇಕಲ್ವಾ, ರಿಟರ್ನ್ ಜರ್ನಿ. ಹೋಗ್ಬೇಕಂತ ಹೇಗೆ ಹೋಗ್ಬೇಕು? ಪವಿತ್ರನಾಗ್ದೇನೆ ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಪವಿತ್ರ ಅಂತಂದ್ರೆ ನಾನು ಆತ್ಮ ಈ ಸೃಷ್ಟಿ ನಾಟಕ ರಂಗಮಂಚದಲ್ಲಿ ಶರೀರ ಹಿಡುವಂತ ಆಧಾರವನ್ನು ಪಡ್ಕೊಂಡು 84 ಜನ್ಮದ ಪಾತ್ರವನ್ನು ಮಾಡಿದ್ದೇನೆ. ಆ ಲೆಕ್ಕಾಚಾರ ಕಂಪ್ಲೀಟ್ ಆಗದೇನೆ ನಾನು ವಾಪಸ್ ಮನೆಗೆ ಹೋಗಲಿಕ್ಕೆ ಆಗೋದಿಲ್ಲ. ಹೀಗೆ ಭಗವಂತ ಸುಂದರವಾದ ಮಾತನ್ನು ಹೇಳ್ತಾರೆ. ನಾವು ನಮ್ಮ ಸ್ವಂತ ಮನೆಯಿಂದ ಬೇರೆ ಊರಿಗೆ ಕೆಲಸಕ್ಕಂತ ಬಂದಿರ್ತೀವಿ, ಕೆಲಸ ಮಾಡ್ತೀವಿ, ಖರ್ಚು ಮಾಡ್ತೀವಿ, ಏನೇನು ವ್ಯವಹಾರವನ್ನು ಮಾಡ್ತೀವಿ, ಮತ್ತು ವಾಪಸ್ ಮನೆ ಹೋಗಬೇಕಾದ್ರೆ ಯಾರ್ಯಾರ ಹತ್ರ ಏನೇನು ಸಾಲ ಪಡ್ಕೊಂಡಿದ್ದೀವೋ ಅದೆಲ್ಲ ತೀರಿಸಿಬಿಟ್ಟು ಏನು ಮಾಡಬೇಕಾಗತ್ತೆ? ವಾಪಸ್ ಮನೆಗೆ ಹೋಗಬೇಕಾಗತ್ತೆ. ಒಂದು ವೇಳೆ ನೀವು ಸಾಲ ತೀರಿಸಿಲ್ಲ ಅಂತಂದ್ರೆ ಸಾಲಗಾರ ಏನು ಮಾಡ್ತಾನೆ? ನಿಮ್ಮನ್ನ ಹುಡ್ಕೊಂಡಲ್ಲಿಗೆ ಬರ್ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾನೆ, ವಾಪಸ್ ನೀವು ಮನೆಗೆ ಬರಬೇಕು ಅಂತಂದ್ರೆ ಏನ್ಮಾಡ್ಬೇಕು? ಸ್ವಚ್ಛವಾಗ್ಬಿಟ್ಟೇನೆ, ಶುದ್ಧವಾಗ್ಬಿಟ್ಟೇನೆ, ನನ್ನ ಮನೆಗೆ ಬರಬೇಕಾಗತ್ತೆ. ಅಪವಿತ್ರವಾಗಿರುವಂತಹ ಆತ್ಮ ಶಾಂತಿಧಾಮದಲ್ಲಿ ಪರಮಾತ್ಮನ ಹತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ವರ್ತಮಾನ ಸಮಯದಲ್ಲಿ ನನ್ನ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಿಲ್ಲ ಅಂತಂದ್ರೆ ನೀವು ಸೂಕ್ಷ್ಮ ಮತನದಲ್ಲಿ ಆದರೂ ಸಹ ಶಿಕ್ಷೆಯನ್ನ ಅನುಭವಿಸೇನೆ ಏನ್ ಮಾಡಬೇಕು? ಸ್ವಚ್ಛವಾಗಿಬಿಟ್ಟು ನಿಮ್ಮನೆ ಹೋಗ್ಬೇಕಾಗತ್ತೆ. ಅದಕ್ಕೆ ನಾವು ಕೆಲವೊಂದ್ಸಲ ಮಾತಾಡ್ತೀವಿ, ನಾವು ಮಾಡಿರುವಂತಹ ಕರ್ಮದ ಫಲ ಅಥವಾ ನೀವು ಮಾಡಿರುವಂತಹ ಕರ್ಮಕ್ಕೆ ಈ ನ್ಯಾಯಾಲಯದಲ್ಲಿ ಶಿಕ್ಷೆ ಆಗಿಲ್ಲ ಅಂತಂದ್ರೆ ಮೇಲುಗಡೆಗೆ ಭಗವಂತನ ನ್ಯಾಯಾಲಯದಲ್ಲಿ ಏನಿದೆ ಶಿಕ್ಷೆ ಆಗೇ ಆಗತ್ತೆ. ಆ ಶಿಕ್ಷೆಯನ್ನು ಅನುಭವಿಸಿಬಿಟ್ಟೇನೆ ಏನ್ ಮಾಡಬೇಕಾಗತ್ತೆ? ವಾಪಸ್ ಮನೆಗೆ ಹೋಗ್ಬೇಕಾಗತ್ತೆ. ಹಾಗೆ ಇಲ್ಲಿ ಪ್ರಶ್ನೆ ಬರುತ್ತೆ, ಪವಿತ್ರ ಅಂತಂದ್ರೆ ಏನು? ಯಾವುದಕ್ಕೆ ಪವಿತ್ರ ಅಂತ ಬಿಟ್ಟು ಹೇಳ್ತಾರೆ ಹೇಳಿದ್ರೆ ಪ್ರಶ್ನೆ ಬರುತ್ತೆ. ಯಾವುದಕ್ಕೆ ಹೇಳ್ತಾರೆ ಪವಿತ್ರ? ಕಲ್ಮಶೈಲಿ ಇರೋದು. ಇವತ್ತು ನಾವು ಪವಿತ್ರ ಆಗಬೇಕು ಅಂತಂದ್ರೆ ಪತಿತ ಆಗಿರ್ಬೇಕಲ್ವಾ? ಅಲ್ವಾ, ಪತಿತ ಆಗಿರೋದಕ್ಕೆ ನಾವೇನ್ ಹೇಳ್ತೀವಿ? ಪವಿತ್ರ ಆಗ್ಬೇಕು ಅಂತ ಹೇಳ್ತೀವಿ. ಅಂದ್ರೆ ಪವಿತ್ರ ಅಂದ್ರೆ ಭಗವಂತ ಹೇಳ್ತಾರೆ, ಶಾರೀರಿಕವಾಗಿ ನಾವು ನೋಡಿದಾಗ ಶರೀರದ ಇಂದ್ರಿಯಗಳನ್ನು ಎಷ್ಟು ಕರ್ಮ ಮಾಡ್ಲಿಕ್ಕೆ ನಾವು ಉಪಯೋಗ ಮಾಡ್ತೀವೋ ಕರ್ಮ ಮಾಡಿದಷ್ಟು ಶರೀರ ಮಲಿನ ಆಗ್ತಾ ಹೋಗುತ್ತೆ. ಅದರ ಅನುಸಾರ ನಾವೇನ್ ಮಾಡ್ತೀವಿ? ಅದನ್ನ ಸ್ವಚ್ಛ ಮಾಡ್ತಾ ಹೋಗ್ತೀವಿ. ಅದೇ ರೀತಿ ಆತ್ಮದ ಇಂದ್ರಿಯನು ಕೂಡ ಕರ್ಮವನ್ನು ಉಪಯೋಗ ಮಾಡಿದಾಗ ಅದು ಮಲಿನ ಆಗತ್ತೆ. ಅದನ್ನ ನಾವು ನಿನ್ನೆ ಕೇಳಿದೀವಿ. ಅದು ನೋಡಿ, ಶರೀರವನ್ನ ನಾವು ಕರ್ಮ ಮಾಡ್ತಾ ಮಾಡ್ತಾ ಕರ್ಮದ ನಡುವೆನೂ ಕೂಡ ಸ್ವಚ್ಛ ಮಾಡ್ತಾ ಇರ್ತೀವಿ. ಅದನ್ನ ನೋಡಿ, ಅಡಿಗೆ ಮಾಡಬೇಕಾದ್ರೆ ಆವಾಗ ಅವಾಗ ಕೈ ತೊಳ್ಕೊಳ್ತಾ ಇರ್ತೀವಿ. ನಿನ್ನಕ್ಕೊಂದು 5-6 ಸಲ ಕಾಲು ತೊಳ್ಕೊಳ್ತಾ ಇರ್ತೀವಿ. ಒಂದು 2-3 ಸಲ ಮುಖ ತೊಳ್ಕೊಳ್ತಾ ಇರ್ತೀವಿ. ಕಾರಣ ಏನು? ಆವಾಗ ಅವಾಗ ಮಲಿನ ಆಗ್ತಾ ಇದೆಯಂತ. ಸರಿ, ಒಂದು ದಿನ ನೀವೇನು ಕೆಲಸ ಮಾಡಿ ಹಾಸಿಗೆಯಿಂದ ಇದು ಕೂತ್ಕೊಳ್ಳಿ, ಏನು ಕೆಲಸವನ್ನೇ ಮಾಡಬೇಡಿ, ಸುಮ್ಮನೆ ಹಾಸಿಗೆ ಮೇಲೆ ಕೂತ್ಕೊಂಡಿರಿ, ಅಲ್ಲೇ ಕೂತ್ಕೊಂಡಲ್ಲಿ ಊಟ ತಿಂಡಿ ಎಲ್ಲ ಮಾಡಿ, ಶರೀರ ಮಲಿನ ಆಗತ್ತೋ ಆಗಲ್ವೋ? ನೀವೇನು ಕೆಲಸನೇ ಮಾಡಿಲ್ಲ, ಅದು ಮಲಿನ ಆಗತ್ತಾ? ಕರ್ಮ ಮಾಡಿದಾಗ ಮಲಿನ ಆಗತ್ತೆ, ಸರಿ, ನೀವು ಕರ್ಮನೇ ಮಾಡಿಲ್ಲ ಅವಾಗ ಮಲಿನ ಅಂತ ಅನ್ಸತ್ತೋ ಅನ್ಸಲ್ವೋ? ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ, ನೀವು ಕರ್ಮವನ್ನ ಮಾಡದಿದ್ರೂ ಸಹ ಪಂಚತತ್ವಗಳು ಏನಾಗ್ಬಿಟ್ಟಿದಾವೆ? ಮಲಿನ ಆಗ್ಬಿಟ್ಟಿದ್ದಾವೆ. ಗಾಳಿ, ನಾವು ಕುಡಿಯುವಂತಹ ನೀರು, ಆಹಾರ ಮಲಿನ ಆಗಿರೋದಕ್ಕೆ, ಅದರ ಸಂಪರ್ಕದಲ್ಲಿ ನಾವು ಬರೋದಕ್ಕೆ ನಮ್ಗೇನಾಗತ್ತೆ? ಮಲಿನತೆ ಹಿಡಿದು ನಮ್ಮ ಮೇಲೆ ಬರುತ್ತೆ. ಹಾಗೆಯೇ ಶರೀರವನ್ನು ಸ್ವಚ್ಛ ಮಾಡ್ಲಿಕ್ಕೆ ನೀವೇನ್ ಮಾಡ್ತೀರಿ? ಸ್ನಾನ ಮಾಡ್ತೀರಿ. ಯಾವುದರಿಂದ? ನೀರಿನಿಂದ. ಅಂದ್ರೆ ನೋಡಿ, ಒಂದು ವಸ್ತು ಇದೆ, ಮಲಿನ ಮಾಡುವಂಥದ್ದು ಇನ್ನೊಂದು ವಸ್ತು ಇದೆ, ಅದನ್ನು ಸ್ವಚ್ಛ ಮಾಡುವಂಥದ್ದು ಇನ್ನೊಂದು ವಸ್ತುವಿದೆ. ಒಂದು ವಸ್ತುವಿನ ಮೇಲೆ ಮಲಿನತೆ ಹೇಳೋದು ಇನ್ನೊಂದು ವಸ್ತು ಕೂತ್ಕೊಂಡಿದೆ, ಅದನ್ನು ಸ್ವಚ್ಛ ಮಾಡಲಿಕ್ಕೆ ಇನ್ನೊಂದು ವಸ್ತುವನ್ನು ನಾನು ಉಪಯೋಗ ಮಾಡ್ತಾ ಇದ್ದೇನೆ. ಓಕೆ, ಸ್ನಾನ ಯಾವುದರಿಂದ ಮಾಡ್ತೀರಾ? ನೀರಿನಿಂದ. ಆ ನೀರು ಹೇಗಿರಬೇಕು? ಸ್ವಚ್ಛವಾಗಿರಬೇಕು. ನೀರೇ ಮಲಿನ ಆಗ್ಬಿಟ್ರೆ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇಲ್ಲ. ಸರಿ, ನೀವು ಒಂದು ಕೆಲಸ ಮಾಡಿ, ನೀರಿನ ಬದಲಿಗೆ ನಿಮ್ಮ ಶರೀರವನ್ನ ಹಾಲಿನಿಂದ ಸ್ನಾನ ಮಾಡಿಸಿ, ಮಜ್ಜಿಗೆಯಿಂದ ಸ್ನಾನ ಮಾಡಿಸಿ, ತುಪ್ಪದಿಂದ ಸ್ನಾನ ಮಾಡಿಸಿ, ಜೇನುತುಪ್ಪದಿಂದ ಸ್ನಾನ ಮಾಡಿಸಿ, ಬೆಲ್ಲದಿಂದ ಸ್ನಾನ ಮಾಡಿಸಿ. ಆಗತ್ತಾ? ಮಾಡ್ಕೊಂಡು ನೋಡಿ. ಆಗತ್ತಾ? ಆಗಲ್ಲ. ಯಾವ್ದರಿಂದ ಆಗ್ಬೇಕು? ಕೇವಲ ನೀರಿನಿಂದ ಮಾತ್ರ. ಯಾಕಂದ್ರೆ ನೀರು ಮಾತ್ರ ನೈಸರ್ಗಿಕವಾಗಿ ಬಂದಿರೋದು, ನ್ಯಾಚುರಲ್, ನ್ಯಾಚುರಲ್, ನೈಸರ್ಗಿಕವಾಗಿ. ಅದನ್ನ ನಾವೇನೂ ಬದಲಾವಣೆ ಮಾಡದೇನೆ ಉಪಯೋಗ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ನ್ಯಾಚುರಲ್ ಪವಿತ್ರ ಬನ್ನು. ನಾವು ಶರೀರದ ಒಳಗಡೆಗಿರುವಂತಹ ಮಲಿನತೆಯನ್ನು ಸ್ವಚ್ಛ ಮಾಡಲಿಕ್ಕೆ ಏನ್ ಮಾಡ್ತಿದ್ದೀವಿ? ಇಂಜೆಕ್ಷನ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾ ಇದೀವಿ ಒಳಗಡೆಗೆ. ಅದು ಬಾಬಾ ಹೇಳ್ತಾರೆ ನ್ಯಾಚುರಲ್ ಆಗಿ. ನಾನು ಸುಂದರವಾಗಬೇಕು ಅಂತಂದ್ರೆ ನಾನು ಫೇರ್ ಅಂಡ್ ಲವ್ಲಿ ಹಚ್ಕೊಳ್ಬಹುದು, ಹೇರ್ ಡೈ ಹಚ್ಕೊಳ್ಬಹುದು, ಆದರೆ ನಾನು ನಿಜವಾಗಿ ನನ್ನ ವಾಸ್ತವಿಕ ಸೌಂದರ್ಯವನ್ನು ಕಾಣಬೇಕು, ಅದರ ಸುಖದ ಅನುಭವ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು? ಸ್ವಲ್ಪ ಸೌಂಡ್ ಕೊ, ಸ್ವಲ್ಪ. ಸ್ನಾನ ಮಾಡಿದಾಗಲೇ ಏನಾಗುತ್ತೆ? ನೈಸರ್ಗಿಕ ಸೌಂದರ್ಯ ಹೇಳೋದು ಕಂಡು ಬರುತ್ತೆ. ಮತ್ತೆ ಸ್ವಲ್ಪ ಓಕೆ. ಬಾಬಾ ಒಂದು ಸುಂದರ ಮಾತನ್ನ ಹೇಳ್ತಾರೆ, ಕರ್ಮದ ಅನುಸಾರ ನಾವೇನ್ ಮಾಡ್ತೀವಿ? ಬೇರೆ ಬೇರೆ ರೀತಿ ಶಾರೀರಿಕ ಸ್ವಚ್ಛತೆಯನ್ನು ಮಾಡ್ಕೊಳ್ತೀವಿ ಅಲ್ವಾ? ಆದ್ರೆ ನಮಗೆ ಹಗುರತೆ ಅನುಭವ ಯಾವಾಗ ಆಗತ್ತೆ? ಶರೀರದ ಸ್ವಚ್ಛತೆಯಲ್ಲಿ ಯಾವಾಗ ಹಗುರತೆ ಅನುಭವ ಆಗತ್ತೆ? ಶಾರೀರಿಕವಾಗಿ ನಮಗೆ ಹಗುರತೆ ಅನುಭವ ಯಾವಾಗ ಆಗತ್ತೆ? ಸ್ವಚ್ಛ ಸ್ನಾನ ಮಾಡಿದಾಗ. ಅವಾಗೊಂದು ಕಂಡೀಷನ್ ಇದೆ, ಏನು ಅಂತಂದ್ರೆ, ಮೊದಲನೇ ಕಂಡೀಷನ್ನು ಸ್ನಾನ ಮಾಡುವಂತ ಸ್ಥಳಕ್ಕೆ ನೀವು ಹೋಗಬೇಕು, ನಂಬರ್ ಒನ್ ಕಂಡೀಷನ್. ನಂಬರ್ ಟೂ, ಅಲ್ಲಿ ನಾವೇನ್ ಮಾಡ್ತೀವಿ? ಏಕಾಂತತೆಯಲ್ಲಿರ್ತೀವಿ. ಸುತ್ತಲೂ ನಾವೇನ್ ಮಾಡ್ಕೊಳ್ತೀವಿ? ಕ್ಲೋಸ್, ಏಕಾಂತ ಮಾಡ್ಕೊಳ್ತೀವಿ. ನಂಬರ್ ತ್ರೀ, ಶರೀರದ ಮೈ ಮೇಲಿರುವಂತ ಇತರೆ ವಸ್ತುಗಳನ್ನ ಶರೀರದಿಂದ ಬೇರೆ ಮಾಡ್ತೀವಿ. ನಂಬರ್ ಫೋರ್, ಸ್ವಚ್ಛ ಮಾಡುವಂತ ಕರ್ಮವನ್ನ ಮಾಡ್ತೀವಿ ಅಲ್ವಾ? ನಾಲ್ಕು ಕೆಲಸವನ್ನ ಮಾಡಿದ್ವಿ. ಮೊದಲು ಸ್ವಚ್ಛ ಮಾಡುವಂತ ಸ್ಥಳಕ್ಕೆ ಹೋದ್ವಿ, ನಂಬರ್ ಟೂ ಏಕಾಂತತೆಯನ್ನ ಮಾಡಿಕೊಂಡ್ವಿ, ನಂಬರ್ ತ್ರೀ ಶರೀರದ ಮೇ ಮೇಲಿರುವಂತಹ ಶರೀರದಿಂದ ಭಿನ್ನವಾಗಿರುವಂತ ವಸ್ತುವನ್ನ ಬೇರೆ ಮಾಡಿದ್ವಿ, ನಾಲ್ಕನೇದಾಗಿ ಸ್ವಚ್ಛ ಮಾಡುವಂತ ಕರ್ಮ ಅಂತಂದ್ರೆ ನೀರನ್ನು ಹಾಕೊಳ್ಳುವಂತದಿರಬಹುದು, ಸೋಪ್ ಹಾಕ್ಬಿಟ್ಟು ಉಜ್ಕೊಳ್ಳುವಂತದಿರಬಹುದು, ಟೊವೆಲ್ ಹಾಕೊಂಡು ಒರೆಸ್ಕೊಳ್ಳುವಂತದಿರಬಹುದು. ಆ ಕರ್ಮವನ್ನು ಮಾಡಿದಾಗ ನಮ್ಗೇನಾಗತ್ತೆ? ಹಗುರತೆ ಅನುಭವ ಆಗತ್ತೆ. ಓಕೆ, ನಾವು ಅಕ್ಕಂದಿರ್ಕೆಲ್ಲ ಒಂದ್ಸಲ ಏನ್ ಮಾಡ್ತೀವಿ? ತಲೆ ಸ್ನಾನ ಮಾಡಲ್ಲ. ತಿಂಗಳಿಗೆ ಒಂದ್ಸಲನೋ, ಹದಿನೈದು ದಿನಕ್ಕೊಂದ್ಸಲನೋ, ವಾರಕ್ಕೊಂದ್ಸಲ ನಾವು ಮಾಡ್ತೀವಿ ಅಲ್ವಾ? ಇನ್ನು ಕೆಲವೊಂದ್ಸಲ ನಾವೇನ್ ಮಾಡ್ತೀವಿ ನೋಡಿ, ಸ್ನಾನ ಮಾಡಬೇಕಂದ್ರೆ ನಿಮ್ಮ ಕಿವಿ ಓಲೆ ಎಲ್ಲ ಇದೆಯಲ್ಲ, ಅದನ್ನ ತೆಗೆದಿಟ್ಬಿಟ್ಟು ಮಾಡ್ತೀವಿ, ಅಪರೂಪ ಅದು. ಆರು ತಿಂಗಳಿಗೆ ಒಂದ್ಸಲ ಆ ರೀತಿ ನಾವು ಸ್ನಾನ ಮಾಡಿದಾಗ ನಮ್ಗೇನು ಹಗುರತೆ ಅನುಭವ ಆಗತ್ತೆ, ಅದು ಪ್ರತಿದಿನ ಸ್ನಾನ ಮಾಡಿದಾಗ ಆಗೋದಿಲ್ಲ. ಅಂದ್ರೆ ಸಂಪೂರ್ಣ ಶರೀರವನ್ನ ತಲೆಯಿಂದ ಕಾಲಿನವರೆಗೂ ನೀರಿಂದ ಏನಾಗಬೇಕು? ಕ್ಲೀನ್ ಆಗಬೇಕು. ಆ ಶರೀರದ ಮೇಲೆ ಬೇರೆ ಇತರೆ ಯಾವುದೇ ವಸ್ತುಗಳಿರಬಾರದು. ಆವಾಗ ಆಗುವಂತ ಹಗುರತೆ ಏನಾಗೋದಿಲ್ಲ, ಬೇರೆ ಸ್ನಾನದಲ್ಲಿ ಆಗೋದಿಲ್ಲ. ಒಪ್ಕೊಳ್ತೀರಾ? ಒಪ್ಕೊಳ್ತಿರ್ತಾನೆ. ಹಾಗೆ ಸಂಪೂರ್ಣ ಪವಿತ್ರ ಅಂತಂದ್ರೆ ಏನು? ಓಕೆ, ನಿಮ್ಮ ಶರೀರ ಮಲಿನನೇ ಆಗಬಾರ್ದಪ್ಪ, ಅವಾಗ ಏನ್ ಮಾಡ್ತೀರಾ? ಮಲಿನ ಆಗ್ಲೇಬಾರ್ದು. ಯಾವ ಸ್ಥಿತಿಯಲ್ಲಿ, ಯಾವ ಸ್ವರೂಪದಲ್ಲಿ, ಯಾವ ವಿಧಿಯಲ್ಲಿ, ಯಾವ ವಿಧಾನದಲ್ಲಿ ನಿಮ್ಮ ಶರೀರ ಮಲಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶರೀರಕ್ಕೇನು ಆಗ್ಲೇಬಾರ್ದು ಅಂದ್ರೆ ಮಲಿನತೆ, ಧೂಳು ಕಸ ತುಂಬಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸಾಧ್ಯನೇ ಇಲ್ಲ. ಓಕೆ, ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಶರೀರ ಮಲಿನವಾದಾಗ ಯಾವುದರಿಂದ ಸ್ವಚ್ಛ ಮಾಡ್ತೀರಿ? ನೀರಿನಿಂದ. ಸಪೋಸ್ ಒಂದು ವೇಳೆ ತಿಳ್ಕೊಳ್ಳಿ, ನಿಮ್ಮ ಶರೀರ ಸಂಪೂರ್ಣವಾಗಿ ಶರೀರದ ನೀರಿನಲ್ಲಿ ಮುಳುಗಿದೆ, ಅದು ಸಾಧ್ಯ ಆಗಲ್ಲ ವಾಸ್ತವಿಕವಾಗಿ. ಯಾಕಂತಂದ್ರೆ ಏನಾಗುತ್ತೆ, ಉಸಿರಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ನಿಮ್ಮ ಶರೀರ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿದೆಯೋ ಆವಾಗ ಮಾತ್ರ ನಿಮ್ಮ ಶರೀರಕ್ಕೆ ಮಲಿನತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ಸೌಂಡ್ ಕೊಡಿ, ನಾನು ಜೋರಾಗಿ ಮಾತಾಡಬೇಕಾದ್ರೆ ಏನಾಗತ್ತೇಳಿ. ಯಾವಾಗ ನೀರಿನ ಸಂಪೂರ್ಣಲ್ಲಿ ನಾವು ಮುಳುಗೋಗಿರ್ತೀವಿ ಆವಾಗ ಮಾತ್ರ ಶರೀರಕ್ಕೆ ಮಲಿನತೆ ಆಗೋದಿಲ್ಲ. ಕ್ಲಿಯರ್ ಆಯ್ತಾ? ಅಂದ್ರೆ ಅದೇ ರೀತಿ ನಿಯಮವನ್ನು ನಾವು ಆತ್ಮಕ್ಕೆ ಕಂಪ್ಯಾರಿಸನ್ ಮಾಡಿದಾಗ ಅಪನೇಕೋ ಆತ್ಮ ಸಮಜ್ ಅಂತಂದ್ರೆ ಆತ್ಮನ ಪಕ್ಕದಲ್ಲಿ ಏನಿದೆ? ಕಂಡೀಷನ್ ಅಪ್ಲಿಕೇಶನ್ ಮಾಡೋಣ. ನಂಬರ್ ಒನ್, ನಾನು ಆ ಸ್ಥಳಕ್ಕೆ ಹೋಗ್ಬೇಕು, ಸ್ವಚ್ಛ ಮಾಡುವಂತ ಸ್ಥಳಕ್ಕೆ. ಅಂದ್ರೆ ಆತ್ಮ ಇಲ್ಲಿ ಹೋಗ್ಬೇಕಾಯ್ತು, ಮನಸ್ಸನ್ನ ಪರಂಧಾಮ ಕಲಿಸಬೇಕಾಯ್ತು. ನಂಬರ್ ಟೂ ಏನು? ಏಕಾಂತತೆ. ಬೇರೆ ಎಲ್ಲ ಯೋಚನೆ ಚಿಂತನೆಯಿಂದ ನಾನೇನಾಗಬೇಕಿತ್ತು? ಭಿನ್ನವಾಗಬೇಕಾಯ್ತು. ನಂಬರ್ ತ್ರೀ, ಶರೀರದ ಮೇಲಿರುವಂತಹ ಎಲ್ಲ ವಸ್ತುವನ್ನು ತೆಗಿಬೇಕಾಯ್ತು. ಅಂದಮೇಲೆ ನಾನು ಆತ್ಮ ಮಾತ್ರ ಇರಬೇಕು, ನಾನು ಶರೀರ ಹೇಳೋದನ್ನ ಮರಿಬೇಕಾಯ್ತು. ನಂಬರ್ ಫೋರ್, ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಯಾರಲ್ಲಿ ಇಡಬೇಕಾಯ್ತು? ಭಗವಂತನ ಇಡಬೇಕು. ಹೇಗೆ ಅವನು ಛತ್ರಛಾಯೆಯಲ್ಲಿ ಇರಬೇಕು ಅಂತಂದ್ರೆ ಆ ಛತ್ರಛಾಯೆಯಿಂದ ಯಾವುದೇ ರೀತಿ ಬಿರುಗಾಳಿ ಏನಾಗಬಾರ್ದು, ನನ್ನ ಮೇಲೆ ಪ್ರಭಾವ ಬೀಳಬಾರದು. ಅವಾಗ ಅದು ಕೇಳಲಾಗತ್ತೆ, ಸಂಪೂರ್ಣ ಪವಿತ್ರ. ಹೌದಾನೆ? ಅದು ಇಲ್ಲಿ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಸ್ನಾನದ ರೂಮಿಗೆ ಹೋಗ್ಬಿಟ್ಟು ನಾನು ಸ್ನಾನ ಮಾಡುವಂತ ಪುರುಷಾರ್ಥವನ್ನು ಮಾಡಬೇಕಾಗತ್ತೆ. ಅದು ಯೋಗದ ಸ್ಥಿತಿಯಲ್ಲಿ ನಾನು ಪುರುಷಾರ್ಥ ಮಾಡುವಂತ ಅವಶ್ಯಕತೆ ಇಲ್ಲ. ನಮ್ಮ ಮನಸ್ಸನ್ನ ಅಲ್ಲಿ ಸ್ಥಿತ ಮಾಡಿದ್ರೆ ಸಾಕು. ಅದು ಈ ನಾಲ್ಕು ಕಂಡೀಷನ್ ಇದ್ದಾಗ ಮಾತ್ರ ಆತ್ಮ ಏನಾಗತ್ತೆ, ಪವಿತ್ರವಾಗತ್ತೆ, ಶುದ್ಧವಾಗತ್ತೆ. ಹಾಗೆ ಇಲ್ಲಿ ಬಾ ಬೇಡ್ತಾರೆ, ಆಪ್ಕೋ ಪವಿತ್ರ ಬನ್ನೇ ಕೆ ಬಿಗರ್ ವಾಪಸ್ ಜಾ ನಹೀ ಸಕ್ತಿ. ನೀವು ಪವಿತ್ರರಾಗದೇನೆ ವಾಪಸ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಪವಿತ್ರ ಆಗ್ಲಿಕ್ಕೆ ಏನ್ ಮಾಡಬೇಕು? ತಂದೆಯನ್ನ ನೆನಪು ಮಾಡಿ. ಅವಾಗ ಆತ್ಮದ ಬ್ಯಾಟರಿ ಏನಾಗತ್ತಂತೆ? ಚಾರ್ಜ್ ಆಗತ್ತೆ. ಏನಾಗತ್ತೆ? ಚಾರ್ಜ್ ಆಗತ್ತೆ. ಹೇಗೆ ಶರೀರಕ್ಕೆ ಆಹಾರವನ್ನ ಕೊಡ್ತಾ ಕೊಡ್ತಾ ಶರೀರಕ್ಕೆ ಎನರ್ಜಿ ಸಿಗತ್ತೋ, ಹಾಗೆ ಆತ್ಮಕ್ಕೂ ಕೂಡ ಏನಾಗತ್ತೆ? ಎನರ್ಜಿ ಸಿಗತ್ತೆ. ಅದೇನಾಗ್ಬಿಟ್ಟಿದೆ? ಡೌನ್ ಆಗ್ಬಿಟ್ಟಿದೆ. ಹೇಗೆ ಒಂದು ಚಾರ್ಜಿಂಗ್ ಬ್ಯಾಟ್ರಿ ಇದ್ದಾಗ ನಮ್ಮ ಮೊಬೈಲ್ ಬ್ಯಾಟ್ರಿ ನೋಡ್ತೀವಲ್ವ ನಾವು, ಎಷ್ಟು ಉಪಯೋಗ ಮಾಡ್ತಾ ಮಾಡ್ತಾ ಹೋಗ್ತೀವಿ ಏನಾಗತ್ತೆ? ಡಿಸ್ಚಾರ್ಜ್ ಆಗ್ತಾ ಹೋಗುತ್ತೆ. ಅದನ್ನು ಚಾರ್ಜ್ ಮಾಡ್ಲಿಕ್ಕೆ ಏನ್ ಮಾಡಬೇಕಾಗತ್ತೆ? ಮೇನ್ ಕರೆಂಟ್ಗೆ ಕನೆಕ್ಷನ್ ಕೊಡಬೇಕಾಗತ್ತೆ. ಹಾಗೆ ನಮ್ಮ ಆತ್ಮದ ಬ್ಯಾಟ್ರಿನೂ ಕೂಡ ಏನಾಗಿದೆ? ಕರ್ಮ ಮಾಡ್ತಾ 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 ಡಿಸ್ಚಾರ್ಜ್ ಆಗ್ಬಿಟ್ಟಿದೆ ಅಲ್ವಾ. ಅದಕ್ಕೆ ಇಲ್ಲಿ ಬಾಬ ಹೇಳ್ತಾರೆ, ಆತ್ಮ ಯಾವಾಗ್ಲೂ ಕೂಡ ಏನಾಗಲ್ವಂತೆ? ಭುಜ್ನೈ ಜಾತಾ ಹೇ, ಯಾವಾಗ್ಲೂ ನಂದು ಹೋಗಲ್ವಂತೆ. ನಂದು ಹೋಗತ್ತಾ? ಯಾಕಂದ್ರೆ ಅವಿನಾಶಿ. ಆದ್ರೆ ಪ್ರಕಾಶ ಏನಾಗತ್ತೆ? ಕಡಿಮೆ ಆಗತ್ತೆ. ಕಾರಣ ಪತಿತ ಆಗಿದೆ ಅಲ್ವಾ. ಸಿಂಪಲ್ ಆಗಿ ಬಾ ಬೆಳ್ತಾನೆ. ಒಂದು ದೀಪವನ್ನ ನೆನಪು ಮಾಡಿಕೊಡಿ, ಒಂದು ಹಣತೆ ಇದೆ, ಅದರಲ್ಲಿ ಎಣ್ಣೆ ಇದೆ, ಅದರಲ್ಲಿ ಬತ್ತಿ ಇದೆ, ಒಂದು ದೀಪ ಬೆಳಗ್ತಾ ಇದೆ. ದೀಪದ ಪ್ರಕಾಶ ಕಡಿಮೆ ಆಗ್ತಾ 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 ಬರ್ತದೆ. ಕಾರಣ, ಎಣ್ಣೆ ಖಾಲಿ ಆಗ್ತಾ ಇದೆ. ಅದು ಓಪನ್ ಆಗಿರೋದಕ್ಕೆ ಅಲ್ಲೇನಾಗುತ್ತೆ? ಧೂಳು ಕಸ ಕಡ್ಡಿ ಎಲ್ಲ ಬೀಳುತ್ತೆ. ಯಾವಾಗ ಅದ್ರಲ್ಲಿ ಎಣ್ಣೆ ಬಿಟ್ಬಿಟ್ಟು ಬೇರೆ ವಸ್ತುಗಳು ಸೇರ್ಕೊಳ್ತಾವೋ ಅವಾಗ ಏನಾಗತ್ತೆ? ದೀಪ ಬೆಳಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಅದೆಲ್ಲ ಇರ್ಲಿಕ್ಕೆ ಒಂದು ಆಧಾರ ಹಣತೆ. ಹಣತೆ ಅಂತಂದ್ರೆ ಏನು? ಶರೀರ ಒಂದು ಆಧಾರ. ಅದರೊಳಗಡೆಗೆ ಎಣ್ಣೆ ಇದೆಯಲ್ಲ, ಅದು ಜ್ಞಾನ, ನಾಲೆಜ್, ಜ್ಞಾನ, ಸಂಸ್ಕಾರ. ಅದರೊಳಗಡೆ ಬತ್ತಿ ಇದೆಯಲ್ಲ, ಅದ್ಯಾವುದು? ಮನಸ್ಸು. ಅದ ಮೇಲುಗಡೆಗೆ ದೀಪ ಇದೆಯಲ್ಲ, ಅದು ಆತ್ಮ. ಅರ್ಥ ಆಯ್ತಾ? ಹಣತೆ ಶರೀರ, ಎಣ್ಣೆ ಸಂಸ್ಕಾರ ಮತ್ತು ಜ್ಞಾನ, ಆ ಬತ್ತಿ ಏನು? ಮನಸ್ಸು. ಅದು ಮೇಲುಗಡೆಗಿರೋದು ದೀಪ, ಪ್ರಕಾಶ, ಆತ್ಮ. ಓಕೆ, ಆ ದೀಪ ಬೆಳಗಲಿಕ್ಕೆ ಆಧಾರ ಯಾವುದು? ಎಣ್ಣೆ ಅಲ್ವಾ. ಮನಸ್ಸು ಹೇಳೋದು, ಆ ಬತ್ತಿ ಹೇಳೋದು ಕೇವಲ ನಿಮಿತ್ತ ಮಾತ್ರ. ಆ ಬತ್ತಿ ಯಾವ ಸಂಪರ್ಕದಲ್ಲಿದೆಯೋ ಅದರ ಆಧಾರದಲ್ಲಿ ಏನಾಗ್ತಾ ಹೋಗ್ತದೆ? ಅದು ಉರಿತಾ ಇರ್ತದೆ. ಸಪೋಸ್ ಆ ಹಣತೆಯಲ್ಲಿ ನೀರು ಹಾಕಿದ್ರಿ, ಬೇರೆ ಏನಾದರೂ ಮಲಿನತೆ ಹಾಕಿದ್ರಿ, ಅವಾಗ ಅದು ದೀಪ ಬೆಳಗೋದು ಏನಾಗ್ಬಿಡ್ತದೆ? ಕಡಿಮೆ ಆಗ್ಬಿಡ್ತದೆ, ಪ್ರಕಾಶ ಕಡಿಮೆ ಆಗ್ಬಿಡ್ತದೆ. ಓಕೆ, ಈಗ ನಾನೇನ್ ಮಾಡಬೇಕು? ಆ ದೀಪದ ಪ್ರಕಾಶತೆಯನ್ನು ಹೆಚ್ಚಿಗೆ ಮಾಡಬೇಕು. ಇವಾಗ ನಾನು ಮಾಡಬೇಕಾಗಿರೋದೇನು? ದೀಪದ ಪ್ರಕಾಶತೆಯನ್ನು ಹೆಚ್ಚಿಗೆ ಮಾಡಬೇಕು. ಏನ್ ಮಾಡೋಣ? ಬತ್ತಿ ಮುಂತಂದ್ರೆ ಎಷ್ಟಂತ ತರ್ತೀರಾ ನೀವು?
ಸ್ವಲ್ಪ ಹೊತ್ತು, ಮತ್ತೆ ವಾಪಸಲ್ಲಿ ನೀರಿದ್ದಿದ್ರೆ ಹೇಳ್ಕೊಳತ್ತ, ಮತ್ತೆ ಸ್ವಲ್ಪ ಏನಾಗ್ಬಿಡ್ತದ, ಕೆಲವೊಂದು ಸೆಕೆಂಡ್ ಮಾತ್ರ, ಮತ್ತೆ ವಾಪಸ್ ಏನಾಗ್ಬಿಡ್ತದೆ ಹೇಳಿ, ಪ್ರಕಾಶ ಕಡಿಮೆ ಆಗ್ಬಿಡುತ್ತೆ. ಇವಾಗ ನಾವೇನ್ ಮಾಡೋಣ, ಹೊಸ ಬತ್ತಲಿಕ್ಕೆ ಹಾಕ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಿಮ್ಮ ಹತ್ತಿರ ಇರೋದು ಒಂದೇ ಮನಸ್ಸು, ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ. ಎಣ್ಣೆಯನ್ನ ಶುದ್ಧ ಮಾಡಬೇಕು. ನೋಡಿ ನಿಮ್ಮ ಸ್ಥಿತಿ ಏನಾಗಿದೆ ಅಂತಂದ್ರೆ, ಆ ಶರೀರದ ಒಳಗಡೆ ಯಾವ ರೀತಿ ಸಂಸ್ಕಾರ ತುಂಬಿದೆ ಅಂತಂದ್ರೆ, ಎಲ್ಲಾ ಸಂಸ್ಕಾರವನ್ನು ನಾನು ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ. ದ್ವಾಪರಿಗೆ ಹೋದರೆ ಪಕ್ಕಕ್ಕೆ ಇಡ್ಬಿಡ್ತೇನೆ, ಮಾಡ್ಲಿಕ್ಕಾಗತ್ತಾ? ಹೊಸದಾಗಿ ನಾನು ಬತ್ತಿ ಗಿತ್ತಿ ಎಲ್ಲಾ ತೆಗೆದು ಬಿಡ್ತು, ಹಣತೆಯನ್ನು ತೆಗೆದು ನಾವು ಬತ್ತಿ ಎತ್ತಿದ್ವಿ ಅಂತಂದ್ರೆ ಏನಾಗ್ಬಿಡ್ತದೆ, ಅದು ನನ್ನ ಹೋಗ್ಬಿಡ್ತದೆ, ಅದು ನಂದು ಹೋಗುವಂಗಿಲ್ಲ. ಒಳಗಡೆಗಿರುವಂತಹ ಹಣತೆಯನ್ನು ಸ್ವಚ್ಛ ಮಾಡ್ಲಿಕ್ಕೆ ಆಗಲ್ಲ. ಆಸ್ ಇಟ್ ಇರುವಂತಹ ಕಂಡೀಷನ್ ಅಲ್ಲಿ ನಾನೇನ್ ಮಾಡಬೇಕಾಗತ್ತೆ, ಏನ್ ಮಾಡಬೇಕಾಗತ್ತೆ, ದೀಪದ ಪ್ರಕಾಶವನ್ನು ಹೆಚ್ಚಿಗೆ ಮಾಡಬೇಕಾಗತ್ತೆ. ಏನ್ ಮಾಡೋಣ, ನೋಡಿ ಆಲ್ರೆಡಿ ಅದರಲ್ಲಿ ಧೂಳು ತುಂಬಿಕೊಂಡ್ಬಿಟ್ಟಿದೆ ಅಂತಂದ್ರೆ, ಆತ್ಮದಲ್ಲಿ 63 ಜನ್ಮದ ವಿಕರ್ಮ ತುಂಬಿಕೊಂಡ್ಬಿಟ್ಟಿದೆ, ಮತ್ತೆ ಅದಂತ ಇದ್ಬಿಟ್ಟು ಕಲ್ಮಶ ಪ್ಯೂರಿಫಿಕೇಶನ್ ನಾವು ಮಾಡ್ಲಿಕ್ಕೆ ಆಗಲ್ಲ, ಆಗತ್ತಾ? ಆಲ್ರೆಡಿ ಕಸ ತುಂಬಿಕೊಂಡ್ಬಿಟ್ಟಿದೆ. ಒಂದೇನು ಹೇಳಿದೆ ನಾನು, ಹಣತೆಯನ್ನು ಸ್ವಚ್ಛ ಮಾಡ್ಲಿಕ್ಕೆ ಆಗೋದಿಲ್ಲ. ಆಗತ್ತಾ? ಆಗತ್ತ ಸ್ವಚ್ಛ ಮಾಡ್ಲಿಕ್ಕೆ, ಹಣತೆಯನ್ನು ಸ್ವಚ್ಛ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಏನ್ ಮಾಡೋಣ ಇವಾಗ? ಸುಂದರವಾಗಿ ಬಾಬಾ ಒಂದು ಮಾತನ್ನು ಹೇಳ್ತಾರೆ, ಏನ್ ಮಾಡಿ ಅಂತಂದ್ರೆ, ಆಸ್ ಇಟ್ ಇಸ್ ಕಂಡೀಷನ್, ಯಾವುದು ಹಣತೆ ಇದೆಯಲ್ಲ ಅದರಲ್ಲಿ ಪ್ರತಿದಿನ ಒಂದೊಂದು ಹನಿ ಶುದ್ಧವಾದ ಎಣ್ಣೆಯನ್ನು ಹಾಕ್ತಾ ಹೋಗಿ. ಏನ್ ಮಾಡ್ತಾ ಹೋಗಿ, ಅದ್ರ ಕಸ ತೆಗಿಲಿಕ್ಕೆ ಆಗಲ್ಲ, ಕೆಸರು ತೆಗಿಲಿಕ್ಕೆ ಆಗಲ್ಲ. ನೀವು ಕೇವಲ ಏನ್ ಮಾಡಿ, ಒಂದೊಂದು ಹನಿ ಶುದ್ಧವಾದಂತಹ ಎಣ್ಣೆಯನ್ನ, ಯಾವ ಎಣ್ಣೆ, ಜ್ಞಾನದ ಎಣ್ಣೆ. ಇವತ್ತದಲ್ಲಿ ಜ್ಞಾನನೂ ಇದೆ ಸ್ವಲ್ಪ, ಅಜ್ಞಾನದ ಕಲ್ಮಶನು ಕೂಡ ಇದೆ, ಇದೆ ತಾನೆ? ಅದಕ್ಕೆ ನೀವೇನ್ ಮಾಡ್ತಾ ಹೋಗಿ, ಒಂದೊಂದು ಜ್ಞಾನದ ಶುದ್ಧವಾದ ಎಣ್ಣೆಯನ್ನು ಹಾಕ್ತಾ ಹೋಗಿ. ಜೊತೆಗೆ ಅದಕ್ಕಿಂತ ಮುಖ್ಯವಾಗಿರೋದು, ಮತ್ತು ಧೂಳು ಅದರೊಳಗಡೆ ಬೀಳದಿದ್ದಾಗ ನೋಡ್ಕೊಳ್ಬೇಕು, ಅದು ತುಂಬಾ ಇಂಪಾರ್ಟೆಂಟ್. ತುಂಬಾ ಇಂಪಾರ್ಟೆಂಟ್ ಯಾವುದು, ಒಂದು ಜ್ಞಾನದ ಹನಿ ಹಾಕೋ ತುಂಬಾ ಇಂಪಾರ್ಟೆಂಟ್ ಅಲ್ಲ. ಒಂದು ಹನಿ ಹಾಕ್ಬಿಟ್ಟು ಸಾವಿರಾರು ಹನಿ ನೀವು ಅಜ್ಞಾನ ಅಥವಾ ಒಂದು ವಿಕರ್ಮದ ಅಥವಾ ವಿಕಾರದ ಮಾಯಿಯ ದೇಹಾಭಿಮಾನದ ಧೂಳನ್ನು ಹಾಕ್ತಾ ಹೋದ್ರೆ ಏನಾಗತ್ತೆ, ಶಕ್ತಿ ಕಡಿಮೆ ಆಗ್ಬಿಡತ್ತೆ. ಫಸ್ಟ್ ಕೆಲಸ, ಮತ್ತು ವಾಪಸ್ ಅದರೊಳಗಡೆ ವಿಕರ್ಮ ಆಗದಿದ್ದಾಗ ನೋಡ್ಕೊಳ್ಬೇಕು, ಕಸ ಕಡ್ಡಿ ಧೂಳು ಬೀಳದಿದ್ದಾಗ ನೋಡ್ಕೊಳ್ಬೇಕು, ನಮ್ಮ ಮನಸ್ಸನ್ನು ಸಂರಕ್ಷಣೆ ಮಾಡಬೇಕು. ಜೊತೆಯಲ್ಲಿ ಅದರಲ್ಲಿ ಶುದ್ಧವಾದ ಎಣ್ಣೆಯನ್ನ ಎಡಮಾಗ್ತಾ ಹೋಗ್ಬೇಕು. ನೀವು ಯಾವಾಗ ಶುದ್ಧವಾದ ಎಣ್ಣೆಯನ್ನು ಹಾಕ್ತೀರಾ, ಆಟೋಮೆಟಿಕಲಿ ಏನಾಗತ್ತೆ, ನೀವು ಬೆಳಗತ್ತ ಬೆಳಗಲ್ಲೋ, ಆಟೋಮೆಟಿಕಲಿ ಸಿಂಪಲ್. ಯಾವಾಗ ಅದು ಆಗ್ತಾ ಹೋಗುತ್ತೋ, ಶುದ್ಧವಾದ ಎಣ್ಣೆ ಆಗ್ತಾ 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 ಹೋಗುತ್ತೋ, ನಿಧಾನಕದಲ್ಲಿರುವಂತಹ ಮಲಿನತೆ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ? ಮುಜೆ ಕರ್ನಾಕ್ಯ ಹೇ, ಶರೀರ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಸ್ವಚ್ಛ ಮಾಡ್ಲಿಕ್ಕೆ ಆಗಲ್ಲ, ಸಂಸ್ಕಾರ ತೆಗಿಲಿಕ್ಕೆ ಆಗಲ್ಲ. ನಾನೇನ್ ಮಾಡಬಹುದು, ಆ ಆತ್ಮನಲ್ಲಿ ಶುದ್ಧವಾದ ಜ್ಞಾನದ ಎಣ್ಣೆಯನ್ನು ನಾನು ಹಾಕ್ತಾ ಹೋಗ್ಬಹುದು. ಎಷ್ಟು ಹನಿ ಹೆಚ್ಚಿಗೆ ಹಾಕ್ತಾ ಹಾಕ್ತಾ ಹೋಗ್ತಿರೋ ನಿರಂತರವಾಗಿ, ಅಷ್ಟು ದೀಪ ಏನಾಗ್ತಾ ಹೋಗ್ತದೆ ಅಲ್ವಾ? ನಿನ್ನೆ ನೋಡಿ ನಾವೇನ್ ಮಾಡಿದ್ವಿ, 9 ಗಂಟೆಯಿಂದ 5-6 ಗಂಟೆವರೆಗೆ ಅದಕ್ಕೆ ಹನಿ ಹಾಕ್ತಾನೆ ಹೋದ್ವಿ, ಹಾಕ್ತಾನೆ ಹೋದ್ವಿ, ಹಾಕ್ತಾನೆ ಹೋದ್ವಿ. ಸಾಯಂಕಾಲ ಏನಾಗ್ಬಿಡ್ತು, ಪ್ರಜ್ವಲಿತ ಹುವಾನ ಆಯ್ತು ಆಗಿಲ್ವೋ, ಆಯ್ತು ತಾನೆ? ಅದೇ ನಾವು ಒಂದು ದಿನ ಮುರಳಿ ಕೇಳ್ಕೊಂಡು 1 ಗಂಟೆ ಕೇಳ್ಕೊಂಡಷ್ಟು ಪ್ರಜ್ವಲಿತ ಆಗಲ್ಲ. ಅದು ಎಷ್ಟು ನಾವು ಹೆಚ್ಚಿಗೆ ಜ್ಞಾನವನ್ನು ಹಾಕ್ತಾ ಹೋದ್ವಿ, ಅವಾಗ ಏನಾಯ್ತು, ಆಟೋಮೆಟಿಕಲಿ ನೀವೇನು ಮಾಡಬೇಕಾಗಿದ್ದಿಲ್ಲ, ಆ ಮನಸ್ಸು ಅದನ್ನೇ ಹೇಳ್ಕೊಂಡ್ಬಿಟ್ಟು ಏನ್ ಮಾಡ್ತು, ಆ ದೀಪ ಏನಾಯ್ತು, ಬೆಳಗುತ್ತು. ಯಾವಾಗ ದೀಪ ಬೆಳಗಿದಾಗ ಏನಾಯ್ತು, ವಾಟ್ ವಿಲ್ ಹ್ಯಾಪನ್? ಒಂದು ರೂಮಲ್ಲಿ ಕತ್ಲೆ ಇದೆ, ಕರೆಂಟ್ ಹೋಗ್ಬಿಟ್ಟಿದೆ, ನೀವು ಮಿಣಿ 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 ಉಳಿಯುವಂತ ಒಂದು ದೀಪ ಹಾಕಿದ್ರೆ ಏನಾಗುತ್ತೆ, ಎಲ್ಲಿ ಚೇರ್ ಇದೆ, ಎಲ್ಲಿ ಟೇಬಲ್ ಇದೆ, ಎಲ್ಲಿ ಹಾವಿದೆ, ಎಲ್ಲಿ ಹಗ್ಗ ಇದೆ, ಗೊತ್ತೇ ಆಗೋದಿಲ್ಲ. ಯಾವಾಗ ಪ್ರಕಾಶ ಇದೆ ಹೆಚ್ಚಿಗೆ ಆಗ್ಬಿಡ್ತು, ಅವಾಗ ಏನಾಗ್ಬಿಡ್ತು, ಆಟೋಮೆಟಿಕಲ್ ಅಲ್ಲಿರುವಂತಹ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತವೆ. ಹಾಗೆಯೇ ಯಾವಾಗ ನಮ್ಮ ಆತ್ಮ ಜ್ಯೋತಿ ಬೆಳಗತ್ತೆ, ವ್ಯಕ್ತಿ ವಸ್ತು ವಾತಾವರಣ ಎಲ್ಲ ಸ್ಪಷ್ಟವಾಗಿ ಕಾಣ್ತಾರೆ. ಅವರು ಮೋಸ ಮಾಡ್ಲಿಕ್ಕೆ ಬಂದಿದ್ದಾರೋ, ನಿಜವಾಗ್ಲೂ ನಿಮ್ಗೆ ಒಳ್ಳೇದು ಮಾಡ್ಲಿಕ್ಕೆ ಬಂದಿದ್ದಾರೋ, ಅವರು ಒಳ್ಳೆಯವರಿದ್ದಾರೋ ಇಲ್ಲೋ, ನಮ್ಗೇನಾಗತ್ತೆ, ಆತ್ಮದಲ್ಲಿ, ನನ್ನ ಆತ್ಮದಲ್ಲಿ ಏನಿರಬೇಕು, ಪ್ರಕಾಶತೆ ಇರಬೇಕು. ಓಕೆ, ಇವಾಗ ಈ ಜ್ಞಾನ ಇದೆ ಎಣ್ಣೆ ಹಾಕೋದ್ರಿಂದ ಏನಾಯ್ತು, ಪ್ರಕಾಶತೆ ಜಾಸ್ತಿ ಆಯ್ತು. ಆಯ್ತು ಆಗಿಲ್ಲೋ, ಪ್ರಕಾಶತೆ ಅಂತೂ ಜಾಸ್ತಿ ಆಯ್ತು. ಅದು ಇನ್ನೊಂದು ಸಮಸ್ಯೆ ಆಹ್ವಾನ ಮಾಡಿದ್ವಿ ನಾವು. ಏನ್ ಮಾಡಿದ್ವಿ, ಒಂದು ಸಮಸ್ಯೆ ಆಹ್ವಾನ ಮಾಡಿದ್ವಿ. ಏನು, ನಾವೊಂದು ಕಂಪ್ಲೇಂಟ್ ಮಾಡ್ತೀವಿ. ಏನು ಅಂತಂದ್ರೆ, ಅಣ್ಣವರೇ ಅಥವಾ ಅಕ್ಕೋರೇ, ಬಾಬನ ಮನೆ ಬರೋ ಮೊದಲು ನಾವು ಆರಾಮಾಗಿದ್ವಿ, ಬಾಬನ ಮನೆಗೆ ಬಂದ ತಕ್ಷಣ ಸ್ಟಾರ್ಟ್ ಆಯ್ತು ನೋಡಿ ಸಮಸ್ಯೆಗಳು. ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ತಾ ಇದ್ದಾರೆ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಹೋಗ್ತೀರಾ ಅಂತ ಬಿಟ್ಟು ಹೇಳ್ತೀರಿ. ಅದ್ರ ಸಮಸ್ಯೆಗಳು ಯಾಕೆ ಹೆಚ್ಚಿಗೆ ಆಗ್ತಾ ಇದ್ದಾವೆ? ಕಾರಣ ಇದೆ. ಕಾರಣ ಏನು? ನೀವು ಬರೀ ಕಾರಣ ಕೇಳಿ ಕರೆಕ್ಟ್ ಆಗಿ. ಏನು ಕಾರಣ ಅಂತಂದ್ರೆ, ನೀವು ಜ್ಞಾನದ ಎಣ್ಣೆಯನ್ನು ಹಾಕ್ತಾ ಹೋದ್ರಿ, ಸರಿ, ದೀಪ ಹೆಚ್ಚಿಗೆ ಬೆಳೀತಾ ಹೋಯ್ತು, ಸರಿ. ಆದ್ರೆ ಆ ರೂಮ್ನಲ್ಲಿ ಗಾಳಿ ಇದೆಯಲ್ವಾ? ಗಾಳಿ ಇದೆಯಲ್ವೋ? ಆ ಗಾಳಿ ಕೆಲವೊಂದ್ಸಲ ಬಿರುಗಾಳಿ ರೂಪದಲ್ಲಿ ಜೋರಾಗಿ ಬೀಸ್ತಾ ಇರ್ತದೆ. ಯಾವಾಗ ಬೀಸ್ತಾ ಇರುತ್ತೆ, ದೀಪ ದೊಡ್ಡದಾದಾಗ ಏನಾಗತ್ತೆ? ಆರಿಸುವಂಗಿಲ್ಲ ನೀವು ದೀಪ. ಯಾಕಂತಂದ್ರೆ ಆರ್ತು ಅಂತದೇನು? ಚಲಗಯ, ಮರಗಯ. ಅವಾಗ ಏನಾಗತ್ತೆ? ದೀಪ ಏನಾಗತ್ತೆ? ಹೆಚ್ಚಿಗೆ ಅಲ್ಲಾಡತ್ತೆ. ಯಾವಾಗ ಹೆಚ್ಚಿಗೆ ಅಲ್ಲಾಡತ್ತೆ, ಡಿಸ್ಟರ್ಬೆನ್ಸ್ ಆಗತ್ತೆ, ವಸ್ತುಗಳು ಏನಾಗೋದಿಲ್ಲ, ಕ್ಲಿಯರ್ ಆಗಿ ಕಾಣೋದಿಲ್ಲ. ದೀಪ ಸ್ಟೇಬಲ್ ಆಗಿದ್ದಾಗ ಮಾತ್ರ ನೀವು ಬುಕ್ ಇಟ್ಕೊಂಡ್ಬಿಟ್ಟು ಏನ್ ಮಾಡಬಹುದು? ಓದ್ಬಹುದು. ದೀಪ ಯಾವಾಗ ಅಲ್ಲಾಡ್ತಾ ಇರ್ತದೆ ಅವಾಗ ಏನಾಗತ್ತೆ? ಓದ್ಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಾಗಿರೋದು ಇದು ಏನಾಗಿದೆ? ಪ್ರತಿದಿನ ಬಂದ್ಬಿಟ್ಟು ಮುರಳಿ ಕ್ಲಾಸ್ ಅನ್ನು ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಆ ಸಮಯದಲ್ಲಿ ದೀಪ ಚೆನ್ನಾಗಿ ಬೆಳಗತ್ತೆ, ಯಾಕಂದ್ರೆ ಆ ಸಮಯದಲ್ಲಿ ಭಗವಂತ ಮನಸ್ಸಿನಲ್ಲಿ ಇರ್ತಾನೆ. ಯಾವಾಗ ಹೊರಗಡೆ ಹೋಗ್ಬಿಡ್ತೀವೋ ಆವಾಗ ಸಮಸ್ಯೆ ರೂಪದಲ್ಲಿ ಏನಾಗ್ತಾ ಹೋಗ್ತದೆ? ಸರಿ, ಹಾಗಿದೇನ್ ಮಾಡೋಣ? ಅಲ್ಗೋಡೋದಿದ್ರೆ ಧ್ಯಾನ ಹಾಕೋದು ನಿಲ್ಲಿಸ್ಬಿಡೋಣ. ಯಾಕೆ ಬೇಕಿದ್ದು? ಸುಮ್ಮನೆ ಅದನ್ನ ಜಾಸ್ತಿ ಮಾಡಿದ ಅಲ್ಲಾಡತ್ತಲ್ಲ, ಅದಕ್ಕೆ ಏನ್ ಮಾಡೋದು? ಧ್ಯಾನ ಹಾಕೋದು ಅಂದ್ ಬಿಟ್ಬಿಡ್ ನಿಲ್ಸ್ಬಿಡೋದು. ದೀಪಾವಳಿ ಹತ್ರ ಕತಂತಿ ಸುನಂತಿ ಅವ್ರ ಕಥಾ ಮತ್ತು ಭಾಗಂತಿ ಅಂತ ಇರ್ತಲ್ವ, ಬರ್ತಾರೆ, ಜ್ಞಾನ ಕೇಳ್ತಾರೆ, ಬೇರೆ ತಿಳಿಸ್ತಾರೆ, ಆಮೇಲೆ ಮಾಡ್ತಾ ಓಡೋಗ್ಬಿಡ್ತಾರೆ. ಕಾರಣ ಏನು? ಕಾರಣ ಏನು? ಗೊಂದಲ. ಯಾಕೆ ಗೊಂದಲ? ಹಾಗೆ ನಾವೇನ್ ಮಾಡೋಣ? ಎಣ್ಣೆ ಹಾಕೋದು ನಿಲ್ಸೋಣವೋ ಅಥವಾ ಬೇರೆ ಏನಾದ್ರು ಮಾಡೋಣ? ಬಿರುಗಾಳಿ ನಿಲ್ಸಿಕ್ ನಿಮ್ಮ ಹತ್ರ ಆಗತ್ತಾ? ಮಳೆ ಬರಬೇಡ ಅಂದ್ರೆ ನೀವು ಮಳೆ ನಿಲ್ಲತ್ತಾ? ಚಂಡಮಾರುತ ಬರಬೇಡ ನಿಲ್ಲತ್ತಾ? ನನಗೆ ಸೆಕೆ ಹಾಕಬಾರ್ದು ನಿಲ್ಲತ್ತಾ? ಪ್ರಪಂಚದಲ್ಲಿ ಚಳಿ ಇದೆ, ನೀ ಚಳಿ ಬರಬೇಡ ಅಂತ ಮಾಡ್ಲಿಕ್ಕೆ ಆಗಲ್ಲ. ಅದು ನಾನೇನ್ ಮಾಡಬಹುದು? ನಾನು ಸ್ವೆಟರ್ ಹಾಕೊಳ್ಬಹುದು, ನನ್ನ ರಕ್ಷಣೆಯನ್ನು ನಾನು ಮಾಡ್ಕೊಳ್ಬಹುದು ಹೊರತು ಪ್ರಪಂಚವನ್ನು ನಾನು ಬದಲಾವಣೆ ಮಾಡ್ತೀನಿ ಅದಾಗೋದಿಲ್ಲ. ಮಳೆ ಬರ್ತಾ ಇದೆ, ನಾನು ಛತ್ರಿ ಇಟ್ಕೊಳ್ಬಹುದು, ನನ್ನ ರಕ್ಷಣೆಯನ್ನು ನಾನು ಮಾಡ್ಕೊಳ್ಬಹುದು ಹೊರತು ಪಂಚತತ್ವಗಳನ್ನು, ಪರಿಸರವನ್ನು ನಾನು ಅದನ್ನು ಎದುರಿಸ್ತೇನೆ ಅದಾಗೋದಿಲ್ಲ. ಸ್ವರಕ್ಷಣ್ ನಾನು ಮಾಡಬೇಕಾಗಿರೋದೇನು? ಸ್ವರಕ್ಷಣೆ. ಓಕೆ, ಇವಾಗ ಏನ್ ಮಾಡೋಣ ಹೇಳಿ? ಹೇಗೆ? ಓಕೆ ಬಾಬಾ, ಅದಕ್ಕೆ ಸುಂದರವಾದ ಮಾತನ್ನು ಹೇಳ್ತಾರೆ. ಅದಕ್ಕೇನ್ ಮಾಡಿ? ಒಂದು ಗ್ಲಾಸಿನ ಬುರುಡೆ ಹಾಕಿ ಹೊರಗಡೆ. ಆ ದೀಪಕ್ಕೆ ಏನ್ ಮಾಡಿ? ಒಂದು ಗ್ಲಾಸಿನ, ಹಳೆ ಕಾಲದಲ್ಲಿ ನೀವು ಚಿಮಣಿ ದೀಪ ನೋಡಿದಲ್ವಾ, ಲ್ಯಾಟ್ರಿನ್ ಅಂತ ಬಿಟ್ಟು ಬರ್ತಾ ಇತ್ತು ಸೀಮೆ ಎಣ್ಣೆದು, ಅದಕ್ಕೆ ಮೇಲ್ಗಡೆ ಏನಿರ್ತಿತ್ತು? ಬುರುಡೆ. ಆ ಬುರುಡೆ ಇದ್ದಾಗ ಏನಾಗತ್ತೆ? ಎಷ್ಟು ಗಾಳಿ ಬಂದೂ ಕೂಡ ಬಿರುಗಾಳಿ ಏನ್ ಬೇಕಾದ್ರೂ ಬರಲಿ, ಅದು ಯಾವ್ದಕ್ಕೆ ತಾಗತ್ತೆ? ಗ್ಲಾಸಿಗೆ ತಾಗತ್ತೆ ಹೊರತು ಒಳಗಡೆಗಿರೋ ದೀಪಕ್ಕೆ ನೋ ಡಿಫ್ರೆನ್ಸ್. ಏನಾದ್ರೂ ಡಿಫ್ರೆನ್ಸ್ ಬೀಳುತ್ತಾ? ಇಲ್ಲ. ಹಾಗಿದ ಗ್ಲಾಸಿನ ಬುರುಡೆ ಯಾವುದು? ಭಗವಾನ್ ಕಿ ಯಾತ್, ಯಾದ ಕಿ ಛತ್ರ ಛಾಯ, ನೆನಪಿನ ಛತ್ರ ಛಾಯೆಯಲ್ಲಿ ನಾವು ಒಳಗಡೆಗಿದ್ದಾಗ ಒಳಗಡೆ ದೀಪ ಏನಾಗಿರ್ತದೆ? ಸುರಕ್ಷಿತವಾಗಿರ್ತದೆ. ಅಂದ್ರೆ ಬಿರುಗಾಳಿಗಳು ಯಾಕೆ ಬರ್ತವೆ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಜ್ಞಾನವನ್ನ ಮಾತ್ರ ಹಾಕ್ತೀವಿ ಹೊರತು ನೆನಪಿನ ಛತ್ರ ಛಾಯೆಯನ್ನು ನಮ್ಮ ಸುತ್ತಲಲ್ಲಿ ನಾವು ಇಟ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ದೀಪ ಏನಾಗತ್ತೆ? ಅಲ್ಲಾಡತ್ತೆ. ಅಂದ್ರೆ ಯೋಗ ಸರಿಯಾಗಿ ಮಾಡೋದಿಲ್ಲ, ಯಥಾರ್ಥ ರೀತಿಯಲ್ಲಿ ಮಾಡೋದಿಲ್ಲ, ಸದಾಕಾಲ ಭಗವಂತನ ರಕ್ಷಣೆಯಲ್ಲಿರೋದಿಲ್ಲ, ಅವನ ಛತ್ರಛಾಯೆಯಲ್ಲಿರೋದಿಲ್ಲ, ಆವಾಗ ಏನಾಗತ್ತೆ? ಈಶ್ವರೀಯ ಜ್ಞಾನವನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ಅರ್ಥ ಆಗ್ತಿದ್ಯಾ? ಕೇವಲ ಜ್ಞಾನವನ್ನ ಹಾಕ್ಬಿಟ್ಟು ದೀಪವನ್ನು ವೃದ್ಧಿ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಅದಕ್ಕಿಂತ ಇಂಪಾರ್ಟೆಂಟ್ ಇರೋದು ಯಾವುದು? ಸ್ವರಕ್ಷಣೆ, ಯೋಗ ಕಾರಕ್ಷಣ್ ಅಲ್ವಾ. ಬಾಬಾ ಸುಂದರವಾದ ಮಾತನ್ನು ಹೇಳ್ತಾನೆ. ಯಾವಾಗ ನೀವು ಭಗವಂತನ ಮನೆಗೆ ಬರ್ತೀರಿ, ಭಗವಂತನ ಮುಂದೆ ಮನೇಲಿ ಗ್ಲಾಸ್ ಅನ್ನ ಕೇಳ್ತೀರಾ, ಯೋಗವನ್ನ ಮಾಡ್ತೀರಾ ತದೇಕ ಚಿತ್ತತೆಯಿಂದ, ಏಕಾಗ್ರತೆಯಿಂದ, ಅವಾಗ ಮಾಯೆ ನಿಮ್ಮ ಹತ್ರ ಬರುತ್ತಾ ಇರುತ್ತಾ? ಇಲ್ಲ ಅಲ್ವಾ. ಇವಾಗ ಅರ್ಧ ಗಂಟೆಯಿಂದ ಕ್ಲಾಸ್ ಕೇಳ್ತಾ ಇದ್ದೀರಿ, ಯಾರಾದ್ರೂ ನೆನಪಿಗೆ ಬರ್ತಾ ಇದ್ದಾರಾ? ಗಂಡ, ಹೆಂಡತಿ, ಮಕ್ಕಳು, ಊಟ, ತಿಂಡಿ, ಊಟ, ಮುದ್ದೆ, ಸಾಂಬಾರ್ ಏನಾದ್ರು ಬರ್ತಾ ಇದೆ? ಇಲ್ಲ. ಮನ್ಬೇಕವನ್ ಹೇ ಸಿರ್ಫ್ ಬಾಬಾ ಅವ್ರ ಧ್ಯಾನ ಹೇ ಸಂಪೂರ್ಣವಾಗಿ ಯಾರಿದ್ದಾರೆ? ಬಾಬಾ ಇದಾರಲ್ವಾ. ಆದ್ರೆ ನಾವು ಯಾವಾಗ ಲೌಕಿಕ ಹೋಗ್ಬಿಡ್ತೀವಿ ಅವಾಗ ಏನಾಗ್ಬಿಡ್ತದೆ? ಯಾವಾಗ ಆ ಬುರುಡೆ ತೆಗೆದು ಬಿಡ್ತೀವೋ ಅವಾಗ ಏನಾಗ್ಬಿಡ್ತದೆ? ಬಂದ್ಬಿಡತ್ತೆ, ಬಂದ್ಬಿಡತ್ತೆ. ಯಾಕೆ? ಓಕೆ, ನಮ್ಮ ಹತ್ರ ಇವಾಗ ಏನ್ ಬೇಕು? ಸದಾಕಾಲ ಬುರುಡೆ ನನ್ನ ಜೊತೆಲಿರಬೇಕು, ಅದರ ಛತ್ರ ಛಾಯೆಯಲ್ಲಿ ನಾವಿರಬೇಕು. ಬಾಬಾ ಹೇಳ್ತಾರೆ, ಪವಿತ್ರವನು ಸದಾಕಾಲ ಏನಿರಬೇಕು, ಪವಿತ್ರವಾಗಿರಬೇಕು ಅಂದ್ರೆ ಅವನ ಛತ್ರಶಾಹಿಯಲ್ಲಿ ಸಂಪೂರ್ಣ ರಕ್ಷಣೆಯಲ್ಲಿ ನಾವಿರಬೇಕಾಗತ್ತೆ. ಯಾರ ರಕ್ಷಣೆಯಲ್ಲಿ? ಭಗವಂತನ ರಕ್ಷಣೆಯಲ್ಲಿ. ಓಕೆ ಓಕೆ. ಭಗವಂತ ನಮ್ಗೆ ಯಾಕೆ ಬೇಕು ಹೇಳಿದ ಪ್ರಶ್ನೆ ಬರುತ್ತೆ. ಭಗವಂತನ ಜೊತೆಲಿ ಇಟ್ಕೊಂಡ್ರೆ ನಮ್ಗೆ ಲಾಭ ಏನು? ನಾನೊಬ್ಬನೇ ಇರೋದಕ್ಕೂ ಭಗವಂತ ಜೊತೆಲಿ ಇರೋದಕ್ಕೂ ಏನು ವ್ಯತ್ಯಾಸ? ಅದಕ್ಕೆ ಬಾಬಾ ಸುಂದರವಾದ ಉದಾಹರಣೆಯನ್ನು ಹೇಳ್ತಾರೆ. ಈ ಪ್ರಶ್ನೆಗಳಿಗೆ ನೀವೆಲ್ಲ ಉತ್ತರ ಕೊಡಬೇಕು. ಸಹಜವಾಗಿದೆ ಪ್ರಶ್ನೆ, ಕಷ್ಟ ಏನಿಲ್ಲ. ಓಕೆ, ಕರೆಕ್ಟ್ ಆಗಿ ಕೇಳಿ. ನೀವು 6 ವರ್ಷದ ಒಂದು ಮಗು. ನೀವ್ಯಾರು? 6 ವರ್ಷದ ಒಂದು ಮಗು. ಹಳ್ಳಿಯಲ್ಲಿ ನಿಮ್ಮದು ಮನೆ, ನಿಮ್ಮೂರಲ್ಲಿ ಬರೀ 4 ಮನೆ ಮಾತ್ರ ಇದೆ. ಅಲ್ಲಿಂದ ನೀವು ಸ್ಕೂಲಿಗೆ 1 ಕಿಲೋಮೀಟರ್ ದೂರ ಹೋಗಬೇಕು. ಎಷ್ಟು ಕಿಲೋಮೀಟರ್ ದೂರ? 1 ಕಿಲೋಮೀಟರ್ ದೂರ. ನಿಮ್ಮ 4 ಮನೆಯಿಂದ ಸ್ಕೂಲಿನ ನಡುವೆ ಒಂದು ಮನೆನೂ ಕೂಡ ಇಲ್ಲ, ಫುಲ್ ಏನು ಕಾಡು. ರೋಡ್ ಇದೆ, ಅದೇನಿದೆ ಸುತ್ತಮುತ್ತ ಫುಲ್ ಕಾಡಿದೆ. ಆ ಕಾಡಿನ ದಾರಿಯಲ್ಲಿ 1 ಕಿಲೋಮೀಟರ್ ನೀವೇನ್ ಮಾಡಬೇಕು? ನಡ್ಕೊಂಡು ಹೋಗ್ಬೇಕು. ಎಲ್ಲಿಗೆ? ಸ್ಕೂಲಿಗೆ. ನೀವ್ಯಾರು? ನೀವು 6 ವರ್ಷದ ಮಗು. ಓಕೆ, ಒಂದು ದಿನ ನೀವು ಸ್ಕೂಲಿಂದ ಹೊರಟಿದ್ದೀರಾ, 1/2 ಕಿಲೋಮೀಟರ್ ಬಂದಿದ್ದೀರಾ, ಸುತ್ತಮುತ್ತಲು ಕಾಡಿದೆ, ನಿಮ್ಮ ಎದುರುಗಡೆಗೆ ಒಂದು ಹಾವು ಬಂತು. ತಕ್ಷಣದಲ್ಲಿ ಹಾವು ಬಂದ್ಬಿಡ್ತು. ಇನ್ನೇನು ಕಾಲಿಟ್ರೆ ಆ ಹಾವಿನ ಮೇಲೆ ಕಾಲು ಬಂದ್ಬಿಡತ್ತೆ. ಅಷ್ಟು ಅಂತರದಲ್ಲಿ ಅಂದ್ರೆ ನಿಮಗೆ ಮತ್ತೆ ಆ ಹಾವಿಗೆ ಕೇವಲ 1 ಅಡಿ ಗ್ಯಾಪ್ ಇದೆ. ಅಲ್ಲಿ ಯಾರಿದ್ದಾರೆ? ನೀವೊಬ್ರೆ, ಮತ್ತೆ ಯಾರೂ ಇಲ್ಲ. ನಿಮ್ಮ ಎದುರುಗಡೆ ಹಾವಿದೆ. ಅದು ನಾಗರ ಹಾವೇ ಇರಬಹುದು, ಬೇರೆ ಯಾವುದೇ ಹಾವಿರಬಹುದು, ಅದು ವಿಷ ಸರ್ಪನೇ ಇರಬಹುದು, ಸಾಧಾರಣವಾದಂತಹ ಹಾವೇ ಇರಬಹುದು. ಆ ಸಿಚುವೇಶನ್ ಅನ್ನ ನೀವು ನೋಡಿದಾಗ ನಿಮ್ಮ ಮೇಲೆ ಯಾವ ಪ್ರಭಾವ ಬೀಳುತ್ತೆ? ಏನಾಗತ್ತೆ? ಭಯ ಆಯ್ತು. ನೀವೆಲ್ಲಿ ಹೋಗ್ತಾ ಇದ್ದೀರಿ? ಎಷ್ಟು ದೂರ ಇದೆ ಮನೆ? ಎಷ್ಟು ದೂರ ಮನೆಯಿಂದ ಎಷ್ಟು ದೂರ ಬಂದಿದ್ದೀರಾ? ಓಕೆ, ಈ ಸಿಚುವೇಶನ್ ನಿಮ್ದು ಆದ್ಮೇಲೆ ನೀವು ಸ್ಕೂಲಿಗೆ ಹೋಗ್ತಿರೋ ಮನೆಗೆ ಹೋಗ್ತಿರೋ? ನೀವೆಷ್ಟು ವರ್ಷದ ಮಗು? 6 ವರ್ಷದ ಮಗುವಿನ ಲೆಕ್ಕದಲ್ಲಿ ನೀವು ಚಿಂತನೆಯನ್ನ ಮಾಡಿ, ಈ ರೀತಿ ನಿಮ್ಮಲ್ಲಿ ಘಟನೆ ಆದಾಗ ನೀವು ಸ್ಕೂಲಿಗೆ ಹೋಗ್ತಿರೋ ಮನೆಗೆ ಹೋಗ್ತಿರೋ? ಆ ಸಿಚುವೇಶನ್ ಭಯ ಎಷ್ಟು ದಿನ ಇರುತ್ತೆ ನಿಮ್ಮಲ್ಲಿ? ಹಾವು ದೂರ ಹೋಗಾಯ್ತು, ಅದು ಒಂದು ನಿಮಿಷದ ಕತೆ ಅಷ್ಟೇ, ಅದು ಹೋಗ್ಬಿಡ್ತು ಹಾವು. ಮುಂದಿನ ನಿಮ್ಮ ಮನೋಸ್ಥಿತಿಯಲ್ಲಿ 1 ತಿಂಗಳು 2 ತಿಂಗಳವರೆಗಿರುತ್ತಲ್ವಾ, ಇವತ್ತಿಂದ ಆಗ್ಬಿಡ್ತು ನೀವು ಮನೆ ಹೋಗ್ಬಿಟ್ರಿ, ಅದ ಸಿಚುವೇಶನ್ ಮನೆಗೆ ಹೋದಾಗ ಭಯ ಇದೆಯಲ್ಲ, ಕೆಲವೊಂದು ತಿಂಗಳುಗಳವರೆಗಿರುತ್ತೆ. ಆ ತಿಂಗಳುಗಳವರೆಗೆ ಏನಾಗುತ್ತೆ ಅಂತಂದ್ರೆ, ನೀವು ಒಬ್ಬರೇ ಸ್ಕೂಲಿಗೆ ಹೋಗ್ಲಿಕ್ಕೆ ರೆಡಿ ಇರಲ್ಲ, ನಿಮ್ ಜೊತೆ ಯಾರಿರ್ಬೇಕು? ಅಪ್ಪ ಅಮ್ಮ ಯಾರೋ ಒಬ್ರು ಇರಬೇಕು. ಓಕೆ, ನಂಬರ್ 1 ಸಿಚುವೇಶನ್. ಓಕೆ, ಇದು ಪಕ್ಕದಲ್ಲಿಡಿ, ನೆನಪಿನಲ್ಲಿಟ್ಕೊಳ್ಳಿ. ನೆಕ್ಸ್ಟ್, ಮತ್ತೊಬ್ಬ ನೀವು ಅದೇ ಮಗು. ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆ, ಧ್ವಜಾರೋಹಣ ಮಾಡಬೇಕು, ಬಿಳಿ ಡ್ರೆಸ್ ಹಾಕೊಂಡಿದ್ದೀರಾ ನೀವು, ತುಂಬಾ ಆ ದಿನ ನಿಮಗೆ ಗಿಫ್ಟ್ ಕೊಡ್ತಾ ಇದ್ದಾರೆ, ಒಳ್ಳೆ ವಿದ್ಯಾರ್ಥಿ ಅಂತ. ನೀವು ಭಾಷಣ ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಸರಿನಾ? ಬೆಳಿಗ್ಗೆ ಬೇಗ ಎದ್ಬಿಟ್ಟು ಬರ್ತಾ ಇದ್ದಾರೆ, ಸೇಮ್ ಸ್ಪಾಟ್ 1/2 ಕಿಲೋಮೀಟರ್. ಮೊದಲೇ ದಿನ ರಾತ್ರಿ ಮಳೆ ಬಂದಿದೆ, ಈಗಿನ ಮಳೆ ನಿಂತಿದೆ, ಅಲ್ಲಿ ನೀರು ನಿಂತ್ಕೊಂಡಿದೆ. ಒಂದು ವೆಹಿಕಲ್ ಬಂದ್ಬಿಟ್ಟು ಏನ್ ಮಾಡ್ತು? ನೀರು ಎರಚಿಬಿಟ್ಟು ನಿಮ್ಮ ಮೈ ಪೂರ್ತಿ ಏನಾಗ್ಬಿಡ್ತು? ಕೆಸ ಆಗ್ಬಿಡ್ತು. ನೀವ್ಯಾರು? 6 ವರ್ಷದ ಮಗು. ನೀವು ಎಲ್ಲಿ ಹೋಗ್ತಿದ್ದೀರಿ? ಸ್ಕೂಲಿಗೆ ಹೋಗ್ತಿದ್ರಿ. ಯಾವ ದಿನ? ಇಂಡಿಪೆಂಡೆನ್ಸ್ ಡೇ. ಓಕೆ ಓಕೆ, ನಿಮ್ಮ ಮೈ ಪೂರ್ತಿ ಕೆಸರಾದಾಗ ಸ್ಕೂಲಿಗೆ ಹೋಗ್ತಿರೋ ಮನೆ ಹೋಗ್ತಿರೋ? ಓಕೆ, ಮನೆಗೆ ಹೋದಾಗ ಸ್ಕೂಲಿಗೆ ಹೋಗ್ಲಿಕ್ಕೆ ಆಗತ್ತಾ ಮತ್ತೆ ವಾಪಸ್? ಅವಾಗಲ್ಲಿ ಏನಾಗೋಬಿಟ್ಟು ಫಂಕ್ಷನ್ ಎಲ್ಲ ಮುಗಿದೋಯ್ತು, ಅದರ ಎಫೆಕ್ಟ್ ನಿಮ್ಮ ಮೇಲೆ ಆಗತ್ತೋ ಆಗಲ್ವೋ? ಆಯ್ತು. ನಂಬರ್ 3, ಒಂದಿನ ನೀವು ಸ್ಕೂಲಿಗೆ ಬರ್ತಾ ಇದ್ದೀರಾ, ಸೇಮ್ ಸ್ಪಾಟ್, ತಿಂಡಿ ತಿನ್ಲಿಕ್ಕೆ ಲೇಟ್ ಆಯ್ತು, ಅಮ್ಮ ಕೈಯಲ್ಲಿ ಬ್ರೆಡ್ ಕೊಟ್ರು, ಬ್ರೆಡ್ ತಿಂತಾ ತಿಂತಾ ಹೋಗ್ತಾ ಇದ್ದೀರಾ, ದಾರಿಲಿ ಒಂದು ನಾಯಿ ನೋಡ್ತು, ನಿಮ್ ಕೈಯಲ್ಲಿರೋ ಬ್ರೆಡ್ ಅನ್ನ ನೋಡ್ಬಿಟ್ಟು ಏನ್ ಮಾಡ್ತು? ನಿಮ್ ಕೈಗೆ ಬಾಯ್ ಆಗ್ಬಿಡ್ತು. ಅವಾಗೇನಾಯ್ತು? ಕೈ ಗಾಯ ಆಯ್ತು. ಸ್ಕೂಲಿಗೆ ಹೋಗ್ತಿರೋ ಮನೆಗೆ ಹೋಗ್ತಿರೋ? ಮನೆಗೆ ಹೋಗ್ತೀನಿ, ಸರಿನಾ? ಓಕೆ, 3 ಇನ್ಸಿಡೆಂಟ್ಸ್. ಮೊದಲನೇದಲ್ಲಿ ಹಾವು, ಎರಡನೇದಲ್ಲಿ ಕೆಸರು, ಮೂರನೇದು ನಾಯಿ ಕಚ್ಚಿರೋದು. ಓಕೆ, ಈ ಮೂರರಲ್ಲೂ ಕೂಡ ಯಾರಿದ್ರು? ನೀವೊಬ್ಬರೇ ಇದ್ದ ಅಲ್ವಾ. ಅವಾಗ ಕರ್ಮದ ಫಲ ಏನಾಯ್ತು? ಅದರ ಸಂಪೂರ್ಣ 100% ಪ್ರಭಾವ ಯಾರ ಮೇಲೆ ಬಿತ್ತು? ನಿಮ್ಮ ಮೇಲೆ ಮಾತ್ರ. ಓಕೆ, ಇದೇ 3 ಘಟನೆಯನ್ನು ಈ ರೀತಿ ಯೋಚನೆ ಮಾಡಿ. ನೀವು 5 ವರ್ಷದ ಮಗುವನ್ನ ನಿಮ್ಮ ತಾಯಿ ಎತ್ಕೊಂಡಿದ್ದಾಳೆ, ನಿಮ್ಮ ತಾಯಿಯ ಮಡಿಲಲ್ಲಿ ನೀವಿದ್ದೀರಾ, ನೀವು ಅದೇ 5 ವರ್ಷದ ಮಗು, ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೀರಾ, ನಿಮ್ಮ ಎದುರುಗಡೆ ಹಾವು ಬಂತು, ಅವಾಗೇನಾಗತ್ತೆ? ನೀವೇನ್ ಮಾಡ್ತೀರ, ಹಾವು ನೋಡಿದ ತಕ್ಷಣ ನಿಮ್ ತಾಯಿಯನ್ನು ಗಟ್ಟಿಯಾಗಿ ಅಪ್ಕೊಳ್ತೀರಾ? ಅಪ್ಕೊಳ್ತೀರಾ? ಅಪ್ಕೊಳ್ಳಲ್ವಾ? ಎಷ್ಟು ಸಮಯ? ಕೆಲವೊಂದು ಸೆಕೆಂಡ್ ಮಾತ್ರ, ಕೆಲವೊಂದು ಸೆಕೆಂಡ್ ಮಾತ್ರ ಗಟ್ಟಿಯಾಗಿ ಒಪ್ಕೊಳ್ತೀವಿ. ಆಮೇಲೆ ಏನ್ ಮಾಡ್ತೀವಿ? ಅರ್ಧ ಕಂಡ್ಬಿಡ್ತೀವಿ ಹಾವು ಹೇಗಿದೆ ಅಂತ. ಅಮ್ಮ ಹತ್ರ ಹೋಗಿ ಹಾವು ನೋಡಿದೆ ಅಂತೀವಿ. ಕೆಲವೊಂದು ಸೆಕೆಂಡ್ ಮಾತ್ರ. ಓಕೆ, ಅದನ್ನು ನೋಡಿದ ಮೇಲೆ ಸ್ಕೂಲಿಗೆ ಹೋಗ್ತೀರೋ ಹೋಗಲ್ವೋ? ಹೋಗ್ತೀರಾ? ನಂಬರ್ ಟೂ, ನಿಮ್ಮಮ್ಮ ಎತ್ಕೊಂಡಿದ್ದಾರೆ, ವೆಹಿಕಲ್ ಬಂತು, ಕೆಸರು ಆರಿಸ್ತು, ಅವಾಗ ಏನಾಗತ್ತೆ? ಏನಾಗತ್ತೆ? ಅಮ್ಮ ಬೆನ್ನು ಕೊಡ್ತಾಳೆ. 90% ಕೆಸರು ಅಮ್ಮನಿಗೆ ತಾಗತ್ತೆ, 10% ಕೆಸರು ನಿಮ್ಗೆ ತಾಗತ್ತೆ. ಅಮ್ಮ ಏನ್ ಮಾಡ್ತಾರೆ, ಮಧ್ಯೆ ಹೋಗ್ಬಿಟ್ಟು ಯಾರ್ದಾದ್ರು ಮನೆ ಹತ್ರ ಹೋಗಿ ನಿಮ್ಮನ್ನ ಕ್ಲೀನ್ ಮಾಡಿ ಅದರ ಸೀರೆಯಿಂದ ನಿಮ್ಮನ್ನ ಸ್ವಚ್ಛ ಮಾಡಿ ಎಲ್ಲಿಗೆ ಬಿಡ್ತಾಳೆ? ಸ್ಕೂಲಿಗೆ ಬಿಡ್ತಾರೆ. ನಿಮ್ ಕೆಲಸ ಕಂಪ್ಲೀಟ್ ಆಯ್ತಾ ಆಗಿಲ್ವೋ? ನಂಬರ್ ತ್ರೀ, ನಿಮ್ಮ ಅಮ್ಮನ ಮಡಿಲಲ್ಲಿ ಇದ್ದೀರಾ, ನಾಯಿ ಓಡ್ ಬಂತು ಬೆಡ್ ನೋಡ್ಕೊಂಡು, ನಿಮ್ ಕೈ ಭಯ ಆಗತ್ತಾ? ಇಲ್ಲ. ದೂರದಲ್ಲಿ ಇದ್ಕೊಂಡು ಏನ್ ಮಾಡುತ್ತೆ? ಬಹು ಬಹು ಅಂತ ಇರುತ್ತೆ, ಹೊರತು ಹತ್ರ ಬರಲ್ಲ. ಯಾಕೆ? ಆ ನಾಯಿ ಮಗುವನ್ನು ನೋಡುತ್ತಾ ಅಮ್ಮವನ್ನು ನೋಡುತ್ತಾ? ಅಮ್ಮನನ್ನು ನೋಡ್ಬಿಟ್ಟು ಏನ್ ಮಾಡುತ್ತೆ? ಓಕೆ, ನಾಯಿ ಭೌ ಭೌ ಅಂತ ಬಂದಾಗ ನಿಮ್ಗೆ ಭಯ ಆಯ್ತು. ಆದರೆ ಎಷ್ಟು ಪರ್ಸೆಂಟ್? 10%. ಅಮ್ಮ ಇದ್ದಾಗ ಕರ್ಮದ ಫಲ 10%, ಒಬ್ಬರೇ ಇದ್ದಾಗ 100%. ಓಕೆ, ಸದಾಕಾಲ ಅಮ್ಮನ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀರೋ ಒಬ್ಬರೇ ಇರ್ಲಿಕ್ಕೆ ಇಷ್ಟಪಡ್ತೀರೋ? ಓಕೆ, ಅಮ್ಮನ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀರಿ ಅಂತಂದ್ರೆ ನೀವು ಯಾವಾಗಲೂ 5 ವರ್ಷದ ಮಗು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಂಬರ್ ಒನ್. ನಂಬರ್ ಟೂ, ನಿಮ್ಮ ಮಗ ಇದಾರೋ ಇಲ್ಲೋ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಸದಾಕಾಲ ನಿಮ್ ಜೊತೆ ಅಮ್ಮ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನೀವು ಆತ್ಮ ಅಂತ ತಿಳ್ಕೊಂಡು ಆತ್ಮನ ತಾಯಿ ಪರಮಾತ್ಮನ ಜೊತೆಯಲ್ಲಿ ಸದಾಕಾಲ ಇರಬಹುದು. ಇರ್ಲಿಕ್ಕೆ ಆಗತ್ತಾಗಲ್ವೋ? ಯಹಿ ಹೇ ಜ್ಞಾನ್. ಅವೇನ್ ಹೇಳ್ತಾರೆ, ನೀವು ಒಬ್ಬರೇ ಇರೋದಕ್ಕೂ ಭಗವಂತ ನಿಮ್ಮ ಜೊತೆಲಿ ಇರೋದಕ್ಕೂ ವ್ಯತ್ಯಾಸ ಏನು? ನಿಮ್ಮನ್ನ ನೀವು ಮಗು ಭಗವಂತ ತಾಯಿ ಹೇಳುವಂತ ಭಾವನೆಯಲ್ಲಿ ಇದ್ರೆ ಅವನ ಜೊತೆಗಾಲ ಸದಾಕಾಲ ಇಟ್ಕೊಳ್ಲಿಕ್ಕೆ ಆಗುತ್ತಾಗಲ್ವೋ? ಅಸ್ಕೋಕೇತೇ ರಕ್ಷಾ ಬಂಧನ್, ನಾನು ಸದಾಕಾಲ ನಿನಗೆ ರಕ್ಷಣೆಯನ್ನು ಕೊಡ್ತೇನೆ ಅಂತ ಭಗವಂತ ಏನ್ ಮಾಡಿದ್ದಾರೆ? ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ? ಕೊಟ್ಟಿಲ್ಲ ಅಲ್ವಾ? ಅಂದಮೇಲೆ ಇವತ್ತು ನಾನು ಅವನ ಮಡಿಲಲ್ಲಿ ಕೂತ್ಕೊಂಡು ಬಿಟ್ಟು ನಾನು ಜೀವನವನ್ನ ನಡಬೇಕು, ಇಲ್ಲ ಇಲ್ಲ ನಾನು ಒಬ್ಬನೇ ಇರ್ತೇನೆ ಒಬ್ಬನೇ ಇರ್ತೇನೆ ಅಂತ ಕೆಳಗಡೆ ಇಳಿಬೇಕು ಮಡಿಲಲ್ಲಿ? ಹಾಗಿದ್ರೆ ಬಾಬನ ಮಡಿಲಲ್ಲಿ ಇರಬೇಕು ಅಂತಂದ್ರೆ ಡೈಮಂಡ್ ಹಾಲಲ್ಲಿ ಮಾತ್ರ, ತಪಸ್ಯ ಧಾಮದಲ್ಲಿ ಮಾತ್ರ, ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಮಾತ್ರ, ಕಷ್ಟ ಬಂದಾಗ ಮಾತ್ರ, ಯಾವಾಗ? ಸದಾ. ಅಂದಮೇಲೆ ನಮ್ಮ ಮುಂದಿನ ಜೀವನ ಸಹಜವಾಗಿ ಸರಳವಾಗಿ ಟೆನ್ಷನ್ ಫ್ರೀ ಆಗಿ ನಡೀಬೇಕು ಅಂತಂದ್ರೆ ಸದಾಕಾಲ ಯಾರ ಮಡಿಲಲ್ಲಿ ಇರಬೇಕು? ಹಾಗಿದ್ರೆ ಭಗವಂತ ನಿಮ್ಮನ್ನ ಮಡಿಲಲ್ಲಿ ಇಟ್ಕೊಳ್ಳಿಕ್ಕೆ ರೆಡಿ ಇದ್ದಾರೋ ರೆಡಿ ಇಲ್ವೋ? ಅವ್ರು ರೆಡಿ ಇದ್ದಾರೆ. ನಾನೇನ್ ಮಾಡ್ಬೇಕಾಗುತ್ತೆ? ಇರಬೇಕಾಗತ್ತೆ. ಇರಲಿಕ್ಕೆ ವಿಧಿವಿಧಾನ ನಮಗೆ ಬೇಕು. ಅರ್ಥ ಆಗ್ತಾ ಇದೆಯಾ? ನಾನು ಒಬ್ಬನೇ ಜೀವನ ಮಾಡೋದಕ್ಕೂ ಭಗವಂತ ನನ್ನ ಜೊತೆಲಿ ಇಟ್ಕೊಳ್ಳೋದಕ್ಕೆ ಏನಿದೆ ವ್ಯತ್ಯಾಸ ಇದೆ. ಆ ವ್ಯತ್ಯಾಸ ಗೊತ್ತಾಯ್ತೋ ಗೊತ್ತಾಗಿಲ್ವೋ? ಓಕೆ, ಇನ್ಮೇಲೆ ನೀವು ಕರ್ಮದ ಫಲದ 10% ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀರೋ 100% ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀರೋ? 100% ಸ್ವೀಕಾರ ಮಾಡ್ತೀರಿ? 10% 100% ಓನ್ಲಿ 10%. ಬಾಬಾ ಹೇಳ್ತಾರೆ ನಿಮ್ಮ ಕರ್ಮದ ಲೆಕ್ಕಾಚಾರದ ಅನುಸಾರ 10% ಅಂತ ಅನುಭವಿಸಲೇಬೇಕಾಗತ್ತೆ ಮಕ್ಕಳೇ. 100% ಜೀರೋ ಮಾಡ್ಲಿಕ್ಕೆ ಆಗಲ್ಲ. ಆದ್ರೆ ಭಗವಂತ ಜೊತೆಲಿರೋದಕ್ಕೆ ಏನಾಗತ್ತೆ? ಬಂಡೆ ಇರೋದು ಕಲ್ಲು ಬಂದ್ಬಿಟ್ಟು ತಾಗ್ಬಿಟ್ಟು ಗಾಯ ಆಗತ್ತೆ. ಕಾಲು ಹೋಗೋದೇನಾಗತ್ತೆ? ಕಾಲು ಬೆಳ್ಳಿಗೆ ಗಾಯ ಆಗ್ಬಿಟ್ಟು ರಕ್ತ ಬರುತ್ತೆ ಅಷ್ಟೇ. ಅದಕ್ಕಾಗಿ ನಮ್ಗೆ ಇವತ್ತು ಯಾರು ಬೇಕು? ಭಗವಾನ್ ಚಾಯಿ ಬೇಕೋ ಬೇಡೋ, ಅದು ನಾವು ಭಗವಂತನ ಏನ್ ಮಾಡ್ತಿದ್ದೀವಿ? ಜ್ಞಾನದ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಶಕ್ತಿ ಸಾಗರ ವರ್ಣನೆ ಮಾಡ್ತಾ ಇದ್ದೀವಿ ಹೊರತು ವಾಸ್ತವಿಕತೆಯಲ್ಲಿ ನಿತ್ಯ ಕರ್ಮನಲ್ಲಿ ಭಗವಂತನನ್ನ ಜೊತೆ ನಿಡ್ಕೊಂಡು ಹೃದಯ ಸಿಂಹಾಸನದ ಸುಖದ ಅನುಭವವನ್ನು ನಾವು ಮಾಡ್ತಾ ಇಲ್ಲ. ಬಾಬಾ ಏನ್ ಹೇಳ್ತಾ ಇದ್ದಾನೆ? ನಾವೇನ್ ಮಾಡ್ತಿದ್ದೀವಿ ಅಂದ್ರೆ ಕರ್ಮ ಮೇ ಬಾಬಾಕೋ ಸಾತ್ ಮೇರಕ್ಕೂ. ಅರ್ಥ ಆಗ್ತಿದ್ಯಾ? ಆ ಮೂರು ಇನ್ಸಿಡೆಂಟ್ಸ್ ಅಲ್ಲಿ ಆ ಮಗುವಿನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬರುತ್ತೆ ತಿಂಗಳನ್ನ ಗಟ್ಟಲೆ, ಅದೇ ತಾಯಿಯ ಮಡಿಲಲ್ಲಿ ಏನಾಗುತ್ತೆ ಆ ಮಾನಸಿಕ ಪ್ರಭಾವ ಹೇಳೋದು ಆ ಮಗುವಿನ ಮೇಲೆ ಇರೋದಿಲ್ಲ. ಇದಕ್ಕಾಗಿ ನಮ್ಗೆ ಯಾರು ಬೇಕು? ಯಾರು ಬೇಕು? ಭಗವಂತ ಬೇಕು, ನಮ್ಮ ತಂದೆ ಬೇಕು, ನಮ್ಮ ತಾಯಿ ಬೇಕು. ಆವಾಗ ನಾವೇನಾಗಿರ್ತೀವಿ? ಸುರಕ್ಷಿತವಾಗಿ ಇರ್ತೀವಿ. ಸರಿ, ಹಾಗೆ ಸದಾ ಮಡಿಲಲ್ಲಿ ಇರಬೇಕಾದ್ರೆ ಏನ್ ಮಾಡಬೇಕು? ಏನ್ ಮಾಡಬೇಕು? ಬರೆದಿಟ್ಕೊಳ್ಳಿ, ಕ್ವಶನ್ ಆನ್ಸರ್ ಸಿಗತ್ತೆ. ಸದಾಕಾಲ ಭಗವಂತನನ್ನ ನಾನು ಮಡಿಲಲ್ಲಿ, ಯಾವಾಗ? ಕರ್ಮ ಮಾಡ್ತಾ ಮಾಡ್ತಾ. ಆ ಮಗು ಕರ್ಮ ಮಾಡ್ತಾ ಇದೆಯಲ್ವಾ? ಕರ್ಮ ಮಾಡ್ತಾ ಮಾಡ್ತಾ ಭಗವಂತ ನಮ್ಮ ಮಡಿಲಲ್ಲಿ ಹೇಗಿರಬೇಕು, ಭಗವಂತ ಜೊತೆಲಿರುವಂತಹ ಅನುಭವವನ್ನು ಹೇಗೆ ಮಾಡಬೇಕು, ಭಗವಂತನನ್ನು ಯಾವ ರೀತಿ ಉಪಯೋಗ ಮಾಡಿಕೊಳ್ಬೇಕು, ಇದ್ರ ಬಗ್ಗೆ ಪ್ರಶ್ನೆ ಉತ್ತರ ಬೇಕು ಅಂದೇನ್ ಮಾಡಬೇಕು, ಬರೆದಿಟ್ಕೊಳ್ಬೇಕು ಕ್ವಶನ್ಸ್. ಓಕೆ, ನೆಕ್ಸ್ಟ್. ಓಕೆ, ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ತುಂಬಾ ಪವಿತ್ರ ಬನ್ನೇ ಬಿಗರ್ ವಾಪಸ್ ಜಾನಹಿ ಸಕ್ತಿ, ನೀವು ಪವಿತ್ರರಾಗ್ದೇನೆ ವಾಪಸ್ ಮನೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ನಿಮ್ಮನ್ನು ನಾನು ಪವಿತ್ರ ಮಾಡ್ತೇನೆ. ತಂದೆಯ ನೆನಪಿನಿಂದಲೇ ಆತ್ಮ ಬ್ಯಾಟರಿ ಚಾರ್ಜ್ ಆಗತ್ತೆ ಮತ್ತು ನೈಸರ್ಗಿಕವಾಗಿ ಅದೇನಾಗತ್ತೆ, ಶುದ್ಧವಾಗತ್ತೆ ಅಂತ ಹೇಳ್ತಾನೆ. ನೈಸರ್ಗಿಕ ಶುದ್ಧಕ್ಕೂ ಆರ್ಟಿಫಿಷಿಯಲ್ ಶುದ್ಧಕ್ಕೂ ಏನು ವ್ಯತ್ಯಾಸ? ನೈಸರ್ಗಿಕ ಶುದ್ಧತೆ ಎಂದು ಬಾಬಾ ಏನ್ ಹೇಳ್ತಾನೆ, ಮಕ್ಕಳೇ ಹರಿತಾ ಇರುವಂತ ನೀರಲ್ಲಿ ಕಾಲಿಟ್ಟು ಬಿಡಿ, ಕಾಲೇನಾಗತ್ತೆ, ಸ್ವಚ್ಛವಾಗತ್ತೆ. ಅದೇ ನಾವು ಮನೆಗೆ ಬಂದ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಬ್ರಷ್ ಹಾಕ್ಬಿಟ್ಟು ಎಲ್ಲ ಉಜಿಬಿಟ್ಟು ಸ್ವಚ್ಛ ಮಾಡ್ತಿಲ್ವ, ಅದೇನಾಗಿದೆ, ಆರ್ಟಿಫಿಷಿಯಲ್. ನೈಸರ್ಗಿಕ ಅಂತ ಗೊತ್ತಾಯ್ತಾ, ತನ್ನಿಂತಾನೆ, ಅಪ್ನಿ ಆಪ್ ಅಲ್ವಾ. ಇವಾಗ ಶಾರೀರಿಕವಾಗಿ ನಾವು ಸ್ನಾನ ಮಾಡ್ಕೊಂಡು ಬಂದಾಗ ಏನಾಗತ್ತೆ, ಹಗುರತೆ ಅನುಭವ ಆಗತ್ತೆ. ನೀವು ಸ್ನಾನ ಮಾಡಬೇಡಿ, ಬರೀ ಸೆಂಟ್ ಹೊಡ್ಕೊಂಡ್ಬಿಡಿ, ಏನಾಗತ್ತೆ ಏನಾಗತ್ತೆ, ಬೇರೆಯವರಿಗೆ ನಿಮ್ಮ ಹತ್ರ ಬಂದ ಗಮ್ಮಂತ ಸ್ಮೆಲ್ ಬರುತ್ತೆ. ಆದ್ರೆ ಆಂತರಿಕವಾಗಿ ನೀವು ಹಗುರ ಇದ್ದೀರಾ ಇಲ್ವಾ? ಓಕೆ ಬಾಬಾ, ನ್ಯಾಚುರಲ್ ಮತ್ತು ಆರ್ಟಿಫಿಷಿಯಲ್ಗೆ ವ್ಯತ್ಯಾಸ ಏನು ಅಂತ ಹೇಳ್ತಾರೆ. ಯಾರಿಗೆ ಗೊತ್ತಾ, ಅಕ್ಕಂದಿರಿಗೆ. ಅಕ್ಕಂದಿರ ನನಗೆ ತುಂಬಾ ಇಷ್ಟ. ಯಾಕೆ ಹೇಳಿ, ತುಂಬಾ ಕಡೆ ಅಕ್ಕಂದಿರಿರ್ತಾರೆ, ಅದಕ್ಕೆ ಅದರದೇ ಎಕ್ಸಾಂಪಲ್ ಅನ್ನ ಹೇಳ್ತೀನಿ. ನ್ಯಾಚುರಲ್ಗೂ ಆರ್ಟಿಫಿಷಿಯಲ್ಗೂ ಏನು ವ್ಯತ್ಯಾಸ, ಕರೆಕ್ಟ್ ಆಗಿ ಉತ್ತರ ಹೇಳಬೇಕು. ಹಾ, ನೀವು ಮದುವೆ ಮನೆಗೆ ಹೋಗ್ತೀರಾ, ಹೇಗೆ ಹೋಗ್ತೀರಿ, ಸ್ನಾನ ಮಾಡಿಕೊಂಡು ಮನೆಯಲ್ಲಿರೋ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಮನೆಯಲ್ಲಿರೋದೆಲ್ಲ ಬಂಗಾರ ಹಾಕೊಂಡು ಸೌಂದರ್ಯದ ಸಾಧನಗಳು ಏನೇನಿದಾವೆ ಎಲ್ಲವನ್ನ ಧರಿಸ್ಕೊಂಡು ಬಿಟ್ಟು ಹೋಗ್ತೀರಾ. ಓಕೆ, ನೀವು ಹೋಗ್ಬಿಟ್ಟು ಬಸ್ಸಲ್ಲಿ ಕೂತ್ಕೊಂಡಿದ್ದೀರಿ, ಎಲ್ಲಿ ಕೂತ್ಕೊಂಡಿದ್ದೀರಿ, ಒಳ್ಳೆ ಟೆಂಪರೇಚರ್ ಇದೆ, 35 ಡಿಗ್ರಿ ಟೆಂಪರೇಚರ್ ಇದೆ, ಸೆಕೆ ಆಗ್ತಾ ಇದೆ, ಸರಿನಾ, ಮುಖದಲ್ಲೆಲ್ಲ ಬೆವರು ಬಂದಿದೆ, ಏನ್ ಮಾಡ್ತೀರಾ? ನಾನು ಅವ್ರಿಗೆ ಕೇಳ್ತಿದ್ದೆ ಒಂದ್ ನಿಮಿಷ, ಏನ್ ಮಾಡ್ತೀರಾ, ಒರೆಸ್ಕೊಳ್ತೀರಿ, ಒರೆಸ್ಕೊಂಡ್ರೆ ನಾಮ ಬರುತ್ತೆ ಇಲ್ಲಿ ಮುಖಕ್ಕೆಲ್ಲ. ಏನಾಗಿದ್ದೇನೆ, ಬಸ್ನಲ್ಲಿ ಇನ್ನೊಂದ್ಸಲ ಮಾಡ್ಕೊಳ್ತೀರಿ, ಒರೆಸ್ಕೊಂಡ್ಬಿಟ್ಟು ಬಸ್ಸಲ್ಲಿ ಇನ್ನೊಂದ್ಸಲ ಮಾಡ್ಕೊಳ್ತಿರಲ್ಲ, ಕನ್ನಡ ಹಿಡ್ಕೊಂಡ್ಬಿಟ್ಟು ಜೊತೆಲಿ ಫೇರ್ ಅಂಡ್ ಲವ್ಲಿ ಮತ್ತೆ ಹಿಡ್ಕೊಂಡು ಹೋಗಿರ್ತೀರಾ? ಹಮಾರ ಹಾಲತ್ ಕ್ಯಾ ಹೇ ದೇಖೋ, ಸೆಕೆ ಬರ್ತಾ ಇದೆ, ಒರೆಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಹೇಳಿ, ಒರೆಸ್ಕೊಂಡ್ರೆ ನಾಮ ಬರುತ್ತೆ, ಒರೆಸ್ಕೊಳ್ಳಿಲ್ಲ ಅಂತಂದ್ರೆ ಸೆಕೆ ಬರ್ತಾ ಇದೆ. ರೇಷ್ಮೆ ಸೀರೆ ಬೇರೆ ಉಟ್ಕೊಂಡಿದ್ರ ಒಳಗಡೆಗೆಲ್ಲ ಕಷ್ಟ ಆಗ್ತಾ ಇದೆ, ನಂಬರ್ ಒನ್ ಸ್ಥಿತಿ. ಓಕೆ, ನಂಬರ್ ಟೂ, ಮೈ ಮೇಲೆಲ್ಲ ಬಂಗಾರ ಇದೆ, ಯಾರು ಕತ್ಕೊಯ್ದು ಬಿಡ್ತಾರೇನೋ, ಯಾರು ಎತ್ಕೊಂಡು ಹೋಗ್ಬಿಡ್ತಾರೇನೋ, ಟೆನ್ಷನ್. ಓಕೆ, ನಂಬರ್ ತ್ರೀ, ರೇಷ್ಮೆ ಸೀರೆ ಉಟ್ಕೊಂಡಿದ್ದೀರ, ಎಲ್ಲಿ ಮಸಿ ಇದೆ, ಎಲ್ಲಿ ಕೆಸರಿ ಇದೆ, ಎಲ್ಲಿ ಮಣ್ಣಿದೆ, ಏನ್ ತಾಗ್ಬಿಡತ್ತೇನೋ, ಟೆನ್ಷನ್. ಯಾವುದಕ್ಕೆ, ಇಷ್ಟು ನಿಮ್ ಮಾಡ್ಕೊಂಡು ನಾನು. ಓಕೆ, ಸಾಧಾರಣ ಸೀರೆ ಉಟ್ಕೊಂಡಿದ್ದೀರಿ, ಏನೂ ಶೃಂಗಾರ ಮಾಡ್ಕೊಂಡಿರ್ಲಿಲ್ಲ, ಬಸ್ಸಲ್ಲಿ ಕೂತ್ಕೊಂಡಿದ್ರಿ, ಏನಾಗತ್ತೆ? ಇವಾಗ ಯೋಚನೆ ಮಾಡಿ, ಆ ಶೃಂಗಾರದ ಸಾಧನವನ್ನು ನೀವು ಅಳವಡಿಸಿಕೊಂಡಾಗ ನಿಜವಾಗ್ಲೂ ನೀವು ಖುಷಿಯಿಂದ ಇದ್ದೀರಾ? ಕೆಲವೊಂದು ನಿಮಿಷ ಕನ್ನಡಿ ಎದುರುಗಡೆಗಿದ್ದಾಗ ಮಾತ್ರ ನಾನು ಸುಂದರವಾಗಿದ್ದೇನೆ ಅಂತ ಅನುಭವ ಮಾಡಿದ್ರೆ ಹೊರತು ಉಳಿದಿರೋ ಸಮಯ ನಿಮ್ಮ ಜೀವನದಲ್ಲಿ ಇದ್ದಿದ್ದು ಟೆನ್ಷನ್ನೇ. ಆ ಟೆನ್ಷನ್ ಎಲ್ಲಿವರೆಗೆ ಇರುತ್ತೆ ಅಂತಂದ್ರೆ ಆ ಟೆನ್ಷನ್ ನಮ್ಗೆ ಅಣ್ಣಂದಿರಿಗಿಲ್ಲ. ಯಾಕೆ ಹೇಳ್ತೇನೆ ಕೇಳಿ, ಅದೇ ರೀತಿ ನೀವು ಡೆಕೋರೇಷನ್ ಮಾಡ್ಕೊಂಡು ಬಿಟ್ಟು ಏನ್ ಮಾಡಿದ್ರಿ, ಮದುವೆ ಮನೆ ಹೋಗ್ಬಿಟ್ಟು ಮನೆಗೆ ಬಂದಿದ್ದೀರಾ, ಎಲ್ಲಿಗೆ ಬಂದಿದ್ದೀರಿ, ಮನೆಗೆ ಬಂದಿದ್ದೀರಾ, ಹೇಗಿದ್ದೀರಾ ಹೇಳಿ, ಎಲ್ಲಾ ಶೃಂಗಾರ ಭರಿತವಾಗ್ಬಿಟ್ಟಿದ್ದೀರಾ. ಮನೆಗೆ ಬಂದಾಗ ಏನಾಯ್ತು, ನಿಮ್ಮ ಮನೆ ಪಕ್ಕದ ಮನೆಯಲ್ಲಿ ಯಾರೊಬ್ರು ಶರೀರ ಬಿಟ್ಟಿದ್ದಾರೆ, ಏನ್ ಮಾಡಿದ್ದಾರೆ, ಶರೀರವನ್ನು ಬಿಟ್ಟಿದ್ದಾರೆ, ನಿಮ್ಮ ಪರಿಚಯದವರು. ಇನ್ನೊಂದು 5 ನಿಮಿಷ ಆದ್ರೆ ಅವರ ಶರೀರವನ್ನು ನೆತ್ಕೊಂಡು ಹೋಗ್ತಾರೆ. ಅವಾಗ ಅವ್ನು ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು, ಹೋಗ್ಬಾರ್ದು, ನಿಮ್ ಪಕ್ಕದ ಮನೆಯವರೇ, ತುಂಬಾ ಪರಿಚಯ ಇದ್ದವ್ರು, ಅಂತಿಮ ದರ್ಶನ ಮಾಡ್ಲಿಕ್ಕೆ ಹೋಗ್ಬೇಕು, ಹೋಗ್ಬಾರ್ದು. ನಿಮ್ಮ ಶರೀರ ಹೇಗಿದೆ, ರೇಷ್ಮೆ ಸೀರೆ ಉಟ್ಕೊಂಡು ಮೈ ಮೇಲೆ ಬಂಗಾರ ಹಾಕೊಂಡು ಫೇರ್ ಅಂಡ್ ಲವ್ಲಿ ಹಚ್ಕೊಂಡು ಎಲ್ಲ ಶೃಂಗಾರ ಬರ್ತವಾಗಿ ಹೋಗಿದೆ. ಆಸ್ ಇಟ್ ಇಸ್ ಹೋಗ್ತಿರೋ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ತಿರೋ, ನಿಮ್ಮ ಹತ್ರ ಟೈಮ್ ಇಲ್ಲ, ಅವಾಗ್ಲೂ ಚೇಂಜ್ ಮಾಡ್ಕೊಂಡೇ ಹೋಗ್ಬೇಕು. ಯಾಕೆ, ಮನ್ಸು ಬರಲ್ಲ ಅಲ್ಲ, ಸಮಾಜ ಏನ್ ಹೇಳುತ್ತೆ, ಅಂತಹ ಕಂಡೀಷನ್ ಶೃಂಗಾರ ಮಾಡ್ಕೊಂಡು 4 ಜನ ಏನ್ ಹೇಳ್ತಾರೆ, ಏನ್ ಹೇಳ್ತಾರೆ, ಸಿಚುವೇಶನ್ ತಕ್ಕಾಗ ನಾವು ಇರಬೇಕಲ್ವಾ. ಅದು ನಮ್ಮ ಅಣ್ಣಂದಿರಿಗೆ ಸಮಸ್ಯೆನೆ ಇಲ್ಲ. ಯಾಕೆ ಗೊತ್ತಾ, ನಾವು ಫೆರೆಂಡ್ ಲವ್ಲಿ ಹಚ್ಕೊಳ್ಳೋದೇ ಇಲ್ಲ, ಲಿಪ್ಸ್ಟಿಕ್ ಹಚ್ಕೊಳ್ಳೋದೇ ಇಲ್ಲ, ಬಂಗಾರ ಹಾಕೊಳ್ಳೋದೇ ಇಲ್ಲ, ಅದು ಮಣ್ಣು ಮಾಡೋ ಕೆಲಸ ಇಲ್ಲಿ, ಮದುವೆ ಮನೆಯಲ್ಲಿ, ಬಾಬನ ಮನೆಯಲ್ಲಿ, ಆಸ್ ಇಟ್ ಇಸ್ ಜಸ್ಟ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಸಿಂಪಲ್ ಅಂಡ್ ಸ್ಯಾಂಪಲ್. ನನಗೇನೋ ತೊಂದರೆ ಇದೆಯಾ? ತೊಂದರೆ ಇದೆ ಅಣ್ಣವ್ರೆ, ನೀವು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕಾ? ಏನು ಮಾಡಬೇಕಾಗಿಲ್ಲ, ಯಾಕಂದ್ರೆ ನಾವೇನು ಹಾಕೊಂಡೇ ಇಲ್ಲ, ಹಿಂತೆ ಅವಶ್ಯಕತೆನೇ ಇಲ್ಲ. ಯಾವಾಗ ಧರಿಸ್ತೀವೋ ಅವಾಗ ನೀವೇನ್ ಮಾಡ್ಬೇಕಾಗತ್ತೆ? ಅರ್ಥ ಆಗ್ತಾ ಇದೆಯಾ? ಎಷ್ಟೆಷ್ಟು ಸಾಧನಗಳನ್ನು ನಿಮ್ದು ಮಾಡ್ತಾ ಹೋಗ್ತಿರೋ ಅಷ್ಟು ಟೆನ್ಷನ್ಗಳು ಏನಾಗ್ತಾ ಹೋಗ್ತದೆ? ಹೆಚ್ಚಿಗೆ ಆಗ್ತಾ ಹೋಗುತ್ತೆ. ಎಷ್ಟು ನ್ಯಾಚುರಲ್ ಆಗಿರ್ತಿರೋ ಅಷ್ಟು ನೀವೇನಾಗಿರ್ತೀರಿ? ಸಾಧಾರಣವಾಗಿರ್ತೀರಾ. ನಮಗೇನಿರಬೇಕು? ಸಾಧಾರಣತೆ ಬೇಕು. ಅದಕ್ಕೆ ಬ್ರಹ್ಮ ಬಾಬಾ ಏನ್ ಮಾಡಿದ್ರು? ಕೋಟ್ ಸೂಟ್ ಸಬ್ ನಿಕಾಲ್ ದಿಯಾ, ಸಿಂಪಲ್ ಬಂದಿಗೆ ಬ್ರಹ್ಮ ಬಾಬಾ ಅಲ್ವಾ. ಹಾಗೆ ನಾವೇನಾಗಬೇಕು? ಜಿತ್ನಾ ಸಿಂಪಲ್ ಬಂತೆ ಉತ್ನಾ ಸ್ಯಾಂಪಲ್ ಬಂತೆ. ಓಕೆ. ಅದೇ ರೀತಿ ಮಾನಸಿಕವಾಗಿ ನಾವು ಕೆಲವೊಂದ್ಸಲ ಕರ್ಮವನ್ನ ಮಾಡ್ತೀವಿ. ಯಾವ ರೀತಿ ಕರ್ಮ ಮಾಡ್ತೀವಿ ಅಂತಂದ್ರೆ, ಎದುರುಗಡೆ ಮನೆಯವರು ಶರೀರ ಬಿಟ್ಟಿದ್ದಾರೆ, ನಿಮ್ಮ ಬೆಸ್ಟ್ ಫ್ರೆಂಡಿನ ಪತಿ, ಓಕೆನಾ, ನೀವು ಯಾವಾಗ ತವರ ಮನೆಗೆ ಹೋಗಿದ್ರಿ, ನೀವು ಬರೋದ್ರೊಳಗಡೆಗೆ ಆ ಪತಿಯನ್ನ ಮಣ್ಣು ಮಾಡಿದ್ದಾರೆ, ಯಾರನ್ನ? ಎದುರುಗಡೆ ಮನೆಯವರನ್ನ. ಓಕೆ. ಎಲ್ಲ ಮಾಡಿಬಿಟ್ಟು ಎಲ್ಲ ಕಾರ್ಯ ಮುಗಿದಿದೆ. ನೀವು ಮನೆಗೆ ಬಂದ್ರೆ ನಿಮಗೆ ವಿಚಾರ ಗೊತ್ತಾಯ್ತು. ನೀವು ಆವಾಗ ಎದುರುಗಡೆ ಮನೆ ನಿಮ್ ಫ್ರೆಂಡ್ ಹತ್ರ ಮಾತಾಡ್ಲಿಕ್ಕೆ ಹೋಗ್ತಿರೋ ಹೋಗಲ್ವೋ? ಹೋಗ್ತೀರಿ. ನೀವು ಹೋಗಿದ್ಯಾಕೆ? ಸಮಾಧಾನ ಮಾಡಲಿಕ್ಕೆ. ನೀವು ಹೋಗಿದ್ದೆ ಯಾವುದಕ್ಕೆ? ಸಮಾಧಾನ ಮಾಡ್ಲಿಕ್ಕೆ. ಯಾರಿಗೆ? ನಿಮ್ಮ ಫ್ರೆಂಡಿಗೆ ಸಮಾಧಾನ ಮಾಡ್ಲಿಕ್ಕೆ ಹೋಗಿದ್ದೀರಾ, ಸರಿನಾ? ಕರೆಕ್ಟ್ ಆಗಿ ಯೋಚನೆ ಮಾಡಿ. ನೀವು ಹೋಗಿರೋದು ಯಾವುದಕ್ಕೆ? ಸಮಾಧಾನ ಮಾಡ್ಲಿಕ್ಕೆ. ನಿಮ್ಮ ಫ್ರೆಂಡ್ ಏನಾಗಿದೆ ಅಂತ, ನಿನ್ನೆ ಅವ್ರ ಪತಿ ಶರೀರ ಬಿಟ್ಟಿರೋದು, ಮಣ್ಣು ಮಾಡ್ಕೊಂಡು ಹೋಗಿ ಎಲ್ಲರೂ ಬಂದಾಗಿದೆ, ಎರಡು ಅವರ್ ಆಗಿದೆ, ಹತ್ತು 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 ಏನಾಗ್ಬಿಟ್ಟಿದ್ರೆ ಸ್ವಲ್ಪ ಮಲ್ಕೊಂಡಿದ್ದಾರೆ, ಅವ್ರಿಗೆ ಸ್ವಲ್ಪ ನಿದ್ದೆ ಬಂದಿದೆ. ಓಕೆ. ನೀವು ಅವ್ರ ಮನೆಗೆ ಹೋದ್ರೆ, ಯಾಕೆ ಅವರು ಮಲಗಿದ್ದಾರೆ, ನೀವೇನ್ ಮಾಡ್ತೀರಿ? ಅಲ್ಲಾಡಿಸ್ಬಿಟ್ಟು ಏಳಿಸಿ, ಹೀಗಾಗಬಾರ್ದಿತ್ರಿ ಅಂತ. ನೀವ್ ಯಾವ್ದಕ್ಕೆ ಹೋಗಿದ್ರಿ? ನೀವು ಮಾಡಿದ್ಯೇನೋ? ಪಕ್ಕದ ಮನೆ ಹತ್ರ ಬಂದ್ಬಿಟ್ಟು ಹೇಳ್ತೀವಿ ಏನಂತ, ನಾನು ಅವರ ಮನೆಗೆ ಹೋಗ್ಬಿಟ್ಟು ಸಮಾಧಾನ ಮಾಡಿಕೊಂಡು ಬಂದೆ. ಅವರು ಸಮಾಧಾನವಾಗೇ ಇದ್ರು, ನೀವೇನು ಮಾಡಿದ್ರಿ? ಯಾಕೆ ನಿಮ್ಮ ಲೆಕ್ಕದಲ್ಲಿ ನಾನು ಮಾಡಿದ್ದು ಸರಿ ಅಲ್ವಾ? ಹಾಕೋರು, ನಾನು ಮುಂದ್ ಮುಂದೆ ಚೇರ್ ಮೇಲೆ ಕುತ್ಕೊಂಡಿದ್ದೇನೆ, ನಾನು ಸರಿ, ಪಕ್ಕದವ್ರ ಕೈ ಏನಾಯ್ತು ಅಲ್ಲಿ ಡ್ಯಾಮೇಜ್ ಆಗ್ಬಿಡ್ತು, ಅದನ್ನು ಅವರು ಅರ್ಥ ಮಾಡ್ಕೊಂಡಿಲ್ಲ. ನಾನು ಮುಂದೆ ಕುತ್ಕೊಳ್ಬೇಕು, ಬೇರೆಯವ್ರಿಗೆ ಏನ್ ಬೇಕೋ ಅದು ಹಾಕೊಂಡು ಹೋಗ್ಲಿ. ವಾಟ್ ವಿಲ್ ಹ್ಯಾಪನ್? ಅದಕ್ಕೆ ಭಾರತದ ತ್ರಿಕಾಲದರ್ಶಿ. ಅರ್ಥ ಆಗ್ತಿದ್ಯಾ? ಅದು ಮುಂದಿನ ಯೋಚನೆ ಮಾಡಿ. ಆ ತಾಯಿ ಹೇಳೋದನ್ನ ನೋಡ್ಬಿಟ್ಟು ಅವ್ರ ಹೆಂಡತಿ ಅವ್ರ ಪಕ್ಕದಲ್ಲಿರುವಂತ ಮಕ್ಕಳೆಲ್ಲ ಅಳ್ಳಿ ಶುರು ಮಾಡಿಬಿಟ್ರು. ಆ ಪೂರ್ತಿ ಮನೇನೇನಾಗ್ಬಿಡ್ತು? ಹತ್ತು ಹತ್ತು ನಿಲ್ಲಿಸಿದ್ರು. ನೀವು ಹೋಗ್ಬಿಟ್ಟು ಏನ್ ಮಾಡಿದ್ರೆ? ತುಕಿಯಾಕೆ ಅವನ್ನ ಅಪ್ಪನೇ ಏನ್ ಮಾಡಿದ್ರೆ? ಅಸಮಾಧಾನ ಮಾಡಿದ್ರೆ ತಾನೆ. ಅದಕ್ಕೆ ಬಾಬಾ ಹೇಳ್ತಾ, ಕರ್ಮ ಮಾಡುವಂತ ಮೊದಲು ಯೋಚನೆಯನ್ನ ಮಾಡಿ ಆ ಕರ್ಮದ ಫಲ ಹೇಗಿರ್ತದೆ. ಸುಮ್ಮನೆ ನಮ್ಮ ಲೆವೆಲ್ ಅಲ್ಲಿ ಮಾತ್ರ ಚಿಂತನೆಯನ್ನು ಮಾಡಿಬಿಟ್ಟು ನಾವು ಕರ್ಮವನ್ನ ಮಾಡೋದಲ್ಲ. ಭೂತ ವರ್ತಮಾನ ಭವಿಷ್ಯ. ಓಕೆ. ನೀವೇನ್ ಮಾಡಬಹುದಿತ್ತು? ಬಲ್ಲೆ ಮಲ್ಕೊಳ್ಳಿ, ಏನ್ ತೊಂದ್ರೆ ಇಲ್ಲ. ಇವತ್ತು ಬಂದು ನಾಳೆ ಬಂದ್ಬಿಟ್ಟು ಅವ್ರನ್ನ ಏನ್ ಮಾಡಬಹುದು? ಮಾತಾಡಬಹುದು ತಾನೆ. ನಾವೇನು ಯೋಚನೆ ಮಾಡಿದ್ವಿ? ನಾನು ಬಂದ್ರೂ ಕೂಡ ಬಂದಿಲ್ಲ ಅಂತ ಹೇಳಿದ್ರೆ ಬಂದಿಲ್ಲ ಅಂತ ನಮ್ಮ ಪ್ರೆಸೆನ್ಸ್ ಅನ್ನು ಮಾತ್ರ ತೋರಿಸ್ಲಿಕ್ಕೆ ಹೋದ್ವಿ ಹೊರತು ಆ ಕರ್ಮದ ಫಲದ ಬಗ್ಗೆ ನಾವೇನ್ ಮಾಡಿಲ್ಲ, ಚಿಂತನೆಯನ್ನು ಮಾಡಿಲ್ಲ. ಬಾಬಾ ಹೇಳ್ತಾರೆ, ಈ ಶಿಕ್ಷಣವನ್ನು ಬಾಬಾ ನಮ್ಗೆ ಕಲಿಸ್ಕೊಡ್ತಾರೆ. ಕರ್ಮವನ್ನು ಹೇಗೆ ಮಾಡಬೇಕು, ಕರ್ಮದ ಫಲ ನೀವು ಏನು ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ರು, ಆ ವ್ಯಕ್ತಿ ಮೇಲೆ ಯಾವ ರೀತಿ ಪ್ರಭಾವ ಬೀಳಬಹುದು, ಅದರ ಬಗ್ಗೆ ಯೋಚನೆ ಚಿಂತನೆಯನ್ನು ಮಾಡಿಬಿಟ್ಟು ಏನ್ ಮಾಡಿ ಕರ್ಮವನ್ನ ಮಾಡಿ ಅಂತ ಹೇಳ್ತಾರೆ ಬಾಬಾ. ಓಕೆ. ಅಚ್ಛಾ, ಇವತ್ತಿನ ಧಾರಣೆ, ಮೀಠೆ ಮೀಠೆ ಸಿಕಲದೆ ಬಚ್ಚೋಂ ಪ್ರತಿ ಮಾತ್ಪಿತಾ ಬಾಪ್ ದಾದಾ ಕಾ ಯಾದ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್. ರೂಹಾನಿ ಬಾಪ್ ಕಿ ರೂಹಾನಿ ಬಚ್ಚೋಂ ಕೋ ನಮಸ್ತೆ. ಹಮ್ ರೂಹಾನಿ ಬಚ್ಚೋಂ ಕಿ ರೂಹಾನಿ ಬಾಪ್ ದಾದಾ ಕೋ ಯಾದ ಪ್ಯಾರ್ ಔರ್ ನಮಸ್ತೆ. ಧಾರಣೆ ಕೆ ಲಿಯೆ ಮುಖ್ಯ ಸಾರ್, ಇಸ್ ಶರೀರ ರೂಪಿ ಕಪಡೆ ಸೇ ಮಮತ್ವ ನಿಕಾಲ್ ಜೀತೆ ಜಿ ಮನ್ನಾ ಹೇ. ಈ ಶರೀರ ರೂಪಿ ಬಟ್ಟೆಯಿಂದ ಮಮತ್ವವನ್ನ ತೆಗೆದು ಜೀವಂತವಾಗ್ಬಿಟ್ಟು ಸಾಯ್ಬೇಕು. ಈ ಶರೀರ ರೂಪಿ ಬಟ್ಟೆಯಿಂದ ಮಮತ್ವವನ್ನು ತೆಗೆದು ಜೀವಂತವಾಗ್ಬಿಟ್ಟು ಸಾಯ್ಬೇಕು. ಬಾಬಾ ಹೇಳ್ತಾರೆ ಏನ್ ತೆಗಿಬೇಕಂತೆ? ಮಮತ್ವ. ಏನ್ ತೆಗಿಬೇಕು? ಹಾಗಿದೇನದು ಮಮತ್ವ ಅಂತಂದ್ರೆ ಏನು? ಸುಂದರವಾಗಿ ಸ್ಪಷ್ಟ ಶಬ್ದದಲ್ಲಿ ಬಾಬಾ ಹೇಳ್ತಾರೆ ಮಮತ್ವ. ನಾನು ಹೇಳುವಂತ ಭಾವ ಬಾಬಾ ಹೇಳ್ತಾರೆ ಮಮತ್ವ ಅಂತಂದ್ರೆ ಅದುತ್ವ ಅಂದ್ರೆ ಆ ಶರೀರ ಏನಿದೆ ಪಂಚತತ್ವದಿಂದ ಸೇರಿರುವಂತದ್ದು, ನಂದಲ್ಲ ಅದು. ಆ ಶರೀರ ಯಾವ್ದಲ್ಲ ನಿಮ್ದು? ಅದು ಇಲ್ಲಿ ನಿಮಗೆ ಟೆಂಪ್ರರಿ ಸಿಕ್ಕಿರುವಂತಹ ಒಂದು ಕಾಸ್ಟ್ಯೂಮ್, ಒಂದು ಡ್ರೆಸ್ ಅಷ್ಟೇ ಅವತ್ತಾನೆ, ಅಥವಾ ಅದು ಭಗವಂತಂದು, ಯಾರದೇ ಇರಬಹುದು, ನಿಮ್ದಲ್ಲ. ತ್ವ ಬೇರೆಯವ್ರದನ್ನು ನಾನೇನ್ ತಿಳ್ಕೊಂಡಿದ್ದೇನೆ, ಮಮ ಏನಂತ ತಿಳ್ಕೊಂಡಿದ್ದೇನೆ, ತ್ವ ಬೇರೆಯವರ ವಸ್ತುವನ್ನು ನಾನೇನ್ ತಿಳ್ಕೊಂಡಿದ್ದೇನೆ, ನನ್ನನ್ನು ತಿಳ್ಕೊಂಡಿದ್ದೇನೆ. ಮಮತ್ವ ಬೇರೆಯವ್ರ ವಸ್ತು ಅದು ನನ್ನಲ್ಲ. ನಿಮ್ಮ ಹತ್ರ ಬಂಗಾರ ಇಲ್ಲ ಅಂತ ಪಕ್ಕದ ಮನೆ ಹತ್ರ ನೆಕ್ಲೆಸ್ ತಗೊಂಡು ಮದುವೆ ಮನೆಗೆ ಹೋಗಿದ್ದೀರಾ, ಅದು ನಂದು ಅಂತ ಹೇಳಿಕ್ಕಾಗತ್ತಾ ಇಲ್ಲ. ತ್ವ ಈಗ ನನ್ನಲ್ಲಿ ಇರಬಹುದು, ಆದ್ರೆ ನನ್ನದಲ್ಲ, ಅದಕ್ಕೆ ನಾನು ಮಾಲೀಕನಲ್ಲ. ಹಾಗೆ ಬಾಬಾ ಹೇಳ್ತಾನೆ, ಆ ಒಂದು ಶರೀರ ಯಾವುದು ನನ್ನದಲ್ಲೋ ಅದು ನನ್ನದು ಅಂತ ತಿಳ್ಕೊಂಡಿದ್ದೇನೆ ಅಂತ. ಇದು ಜ್ಞಾನನೋ ಅಜ್ಞಾನನೋ? ಆ ಅಜ್ಞಾನದಿಂದ ನಾನೇನ್ ಮಾಡ್ಬೇಕು, ಹೊರಗಡೆ ಬಂದ್ಬಿಟ್ಟು ಅದಲ್ಲಿರುವಂತ ನನ್ನತನವನ್ನು ನಾನೇನ್ ಮಾಡಬೇಕಾಗತ್ತೆ, ತೆಗಿಬೇಕಾಗತ್ತೆ. ಅಂದ್ರೆ ಬಾಡಿಗೆ ಮನೇಲಿ ಇದ್ಬಿಟ್ಟು ನನ್ನ ಮನೆ ನನ್ನ ಮನೆ ಅಂತ ಹೇಳಲಿಕ್ಕಾಗತ್ತಾ ಇಲ್ಲ. ಅದೇನು ಬಾಡಿಗೆ ಮನೆ, ಎಲ್ಲಿವರೆಗೆ ಅಲ್ಲಿವರೆಗೆ ನಾವು ಅದನ್ನು ಮೇಂಟೆನೆನ್ಸ್ ಮಾಡ್ಬೇಕಷ್ಟೇ. ಅದಕ್ಕಾಗಿ ಬಾಬಾ ಹೇಳ್ತಾನೆ, ಬಾಡಿಗೆ ಮನೆಯನ್ನು ನನ್ನದು ಅಂತ ತಿಳ್ಕೊಂಡಿರೋ ತಪ್ಪು ಯಾರಲ್ಲಿದೆ, ನನ್ನಲ್ಲಿದೆ. ಅದಕ್ಕಾಗಿ ನನ್ನಲ್ಲಿರುವಂತಹ ಮಮತ್ವ, ಬೇರೆಯವರ ವಸ್ತುವಿನ ಮೇಲೆ ನನ್ನದು ಅಂತ ಅಧಿಕಾರವನ್ನು ಮಾನಸಿಕವಾಗಿ ನಾನು ಇಟ್ಕೊಂಡಿದ್ದೇನೆ, ಅದನ್ನು ನಾನು ತೆಗಿಬೇಕು. ತಪ್ಪು ನನ್ನಲ್ಲಿದೆ ತಾನೆ, ಅನರ್ಥ ಮಾಡಿಕೊಂಡಿರೋದು ಯಾರು, ನಾನು. ಅದಕ್ಕೆ ಬಾಬಾ ಹೇಳ್ತಾನೆ, ಈ ಶರೀರ ರೂಪಿ ಬಟ್ಟೆಯಿಂದ ಏನ್ ಮಾಡಬೇಕು, ನಾನು ನನ್ನತನವನ್ನು ತೆಗೆದು ಜೀತೆ ಜೀ ಮನ್ನಾಹೆ, ಜೀವಂತವಾಗ್ಬಿಟ್ಟು ಏನ್ ಮಾಡಬೇಕು ಅಂದ್ರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾ, ನೇಣು ಹಾಕೊಳ್ಳೋದಾ, ಏನ್ ಮಾಡ್ಬೇಕು? ಜೀತೆ ಜೀ ಮನ್ನಾ ಅಂತಂದ್ರೆ ಇಚ್ಛೆ ಇರಬಾರ್ದು. ನಾವು ಬದುಕುತ್ತೀವಿ ಅಂತದೇನರ್ಥ, ನಮ್ಮಲ್ಲೇನು ಇಚ್ಛೆ ಇದೆ, ನಮ್ಮ ಮನಸ್ಸಲ್ಲಿ ಏನು ಬೇಕು ಬೇಡಗಳಿದಾವೆ, ಅದಕ್ಕಾಗಿ ನಾವು ಜೀವನವನ್ನು ಮಾಡ್ತಿದ್ದೀವಿ. ಏನೋ ಬೇಕು ಏನೋ ಬೇಡ, ಮಗಳ ಬೇಕು ಸೊಸೆ ಬೇಡ, ಯಾರು ಬೇಕು ಮಗಳು, ಏನು ಮಾಡಿದ್ರು ಸರಿ, ಸೊಸೆ ಏನು ಮಾಡಿದ್ರು ತಪ್ಪು ಅಲ್ವಾ? ಸಕ್ಕರೆ ಬೇಕು ಕಹಿ ಬೇಡ, ಸುಖ ಬೇಕು ದುಃಖ ಬೇಡ, ಬಂಗಾರ ಬೇಕು ಮಸಿ ಬೇಡ, ನಮ್ಮ ಜೀವನ ಏನಿದೆ ಬೇಕು ಬೇಡ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಬೇಕು ಬೇಡದಿಂದ ನಾನು ಮಾಡಬೇಕು, ಹೊರಗಡೆ ಬರಬೇಕು. ಜೀತೆ ಜೀ ಮರಣ ಬಾಬಾ ಸುಂದರವಾಗಿ ಮಾತನಾಡ್ತಾರೆ. ಶವದ ಪಕ್ಕದಲ್ಲಿ ಎಷ್ಟು ಬೇಕಾದ್ರೂ ಸೌಂದರ್ಯದ ಸಾಧನ ಇಡಿ, ಯಾರು ಬೇಕಾದ್ರೂ ಸಂಬಂಧಿಕರಿರಲಿ, ಅದರ ಪ್ರಭಾವ ಶವದ ಮೇಲೆ ಬೀಳುತ್ತಾ ಬೀಳುದಿಲ್ಲ. ಹಾಗೆ ನಾವೇನ್ ಮಾಡಬೇಕು, ಜೀತೆ ಜೀ ಮರಣ ಅದ್ಯಾವಾಗತ್ತೆ, ಅರ್ಥಾತ್ ಅಪನೇ ಸಬ್ ಪುರಾಣೆ ಹಿಸಾಬ್ ಕಿತಾಬ್ ಚುಕ್ತು ಕನ್ನೇ ಹೇ, ಯಾವಾಗತ್ತೆ ಬಾಬಾ ಹೇಳ್ತಾರೆ, ನಮ್ಮ ಎಲ್ಲಾ ಲೆಕ್ಕಾಚಾರವನ್ನು ಕ್ಲಿಯರ್ ಮಾಡಬೇಕಂತೆ. ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಅದು ಯಾವಾಗತ್ತೆ ಅಂದ್ರೆ, ಒಂದು ಮಗು ಕೈಯಲ್ಲಿ ಚಾಕು ಇಟ್ಕೊಂಡಿದೆ ಅಂತ ತಿಳ್ಕೊಳ್ಳಿ, ಏನ್ ಇಟ್ಕೊಂಡಿದೆ ಚಾಕು, ಅದನ್ನು ಬಿಡಿಸಬೇಕು ಅಂದ್ರೆ ಏನ್ ಮಾಡಬೇಕು, ಅದಕ್ಕೆ ಬೇರೆದನ್ನ ಕೊಡಬೇಕು ಸರಿನಾ? ಹಾಗೆ ನಮ್ಮ ಮನಸ್ಸಿಗೆ ಏನು ಬೇಕು, ಖುಷಿ ಸಂತೋಷ ಆನಂದ ಎಂಬುದು ಬೇಕು, ಅದಕ್ಕಾಗಿ ಅದೇನು ಮಾಡ್ತಾ ಇದೆ, ರೇಷ್ಮೆ ಸೀರೆ ಬೇಕು, ನೆಕ್ಲೆಸ್ ಬೇಕು, ಇನ್ನೋವಾ ಕಾರ್ ಬೇಕು, ಫ್ಲಾಟ್ ಬೇಕು, ಒಳ್ಳೊಳ್ಳೆ ಊಟ ಬೇಕು, ಬೇಕು ತಾನೆ? ಯಾಕೆ? ಅದರ ಇಚ್ಛೆ ಇದೆ, ಅದಕ್ಕೆ ಮಾನಸಿಕವಾದಂತ ಅತೀಂದ್ರಿಯ ಸುಖ ಕೊಡುವಂತ ಅವಿನಾಶಿಯಾಗಿರುವಂತ ಪರಮಾತ್ಮನ ಜೊತೆ ಸರಿಯಾದ ಮಿಲನ ಮಾಡಿ ಅವಾಗ ಮನಸ್ಸೇನಾದ್ರೂ ಕೇಳತ್ತಾ, ಕೇಳತ್ತಾ? ಏನು ಕೇಳೋದಿಲ್ಲ, ಬರೀ ಶರೀರ ನಿರ್ವಹಣೆ ಮಾಡ್ಲಿಕ್ಕೆ ಏನು ಬೇಕೋ ಅದು ಮಾತ್ರ, ತೀನ್ ಟೈಮ್ ಕ ರೊಟ್ಟಿ, ಮೂರು ರೊಟ್ಟಿ ಹಾಕೊಳ್ಳಿಕ್ಕೊಂದು ಬಟ್ಟೆ, ಇರ್ಲಿಕ್ಕೊಂದು ಮನೆ ಅಷ್ಟೇ. ಅದಕ್ಕೆ ನಿಜಕ್ಕೆ ಏನಾದ್ರೂ ಬೇಕಾ, ಏನು ಬೇಡ. ಬೇಕಾಗಿರೋದೇನು, ಮನ್ಮೇ ಸದಾ ಭಗವಾನ್ ರೇಣಾಚಾಯಿಯೇ. ಯಾವಾಗ ಮನಸ್ಸಿಗೆ ಬೇಕಾಗಿರೋದನ್ನು ಕೊಡ್ತಾ ಹೋಗ್ತಿರೋ ಅದು ಬೇರೆದನ್ನು ಕೇಳೋದೇ ಇಲ್ಲ. ಒಂದು ಮಗುಗೆ ಬೇಕಾಗಿರುವಂತಹ ವಸ್ತು ಕೊಡಿ, ಅದು ಮೈ ಮೇಲಿರೋ ಬಂಗಾರ ಎತ್ಕೊಂಡು ಹೋದ್ರೆ ಅದು ಮಾತಾಡೋದಿಲ್ಲ, ಗೊತ್ತಾಗತ್ತೆ ಅದಕ್ಕೆ, ಏನೂ ಗೊತ್ತಾಗಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾಗಿರೋದು ಏನಾಗಿದೆ, ಅದರಲ್ಲಿ ಸಿಕ್ಕಿದೆ. ನಮ್ಮ ಅಕ್ಕಂದಿರು ಎಷ್ಟು ಫೇಮಸ್ ಆಗಿರ್ತಾರೆ ಅಂತಂದ್ರೆ, ಟಿವಿ ನೋಡ್ತಾ ಇದ್ರೆ ಕಳ್ಳ ಬಂದ್ಬಿಟ್ಟು ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಲಿ, ಏನಾಗೋದಿಲ್ಲ, ಗೊತ್ತೇ ಆಗೋದಿಲ್ಲ. ಯಾಕೆ? ಬೇಕಾಗಿರೋ ಸಿಗ್ತಾ ಇದೆ ಅಲ್ವಾ? ಹಾಗೆ ಬಾಬಾ ಹೇಳ್ತಾರೆ, ಮನಸ್ಸಿಗೆ ಬೇಕಾಗಿರೋದನ್ನು ಕೊಡ್ತಾ ಹೋಗಿ, ಅವಾಗ ಮನಸ್ಸೇನ್ ಮಾಡೋದಿಲ್ಲ, ಬೇರೆಯವರನ್ನ ಏದೇ ಯಾವುದನ್ನು ಕೂಡ ಇಷ್ಟಪಡೋದಿಲ್ಲ. ಸರಿ, ಇವಾಗ ಮನಸ್ಸಿಗೆ ಬೇಕಾಗಿರೋದನ್ನು ಕೊಡಲಿಕ್ಕೆ ನೀವೇನು ಕಷ್ಟಪಡಬೇಕು, ಭಗವಂತ ನೆನ್ಪು ಮಾಡಲಿಕ್ಕೆ ಏನು ಕಷ್ಟಪಡಬೇಕು, ಪುರುಷಾರ್ಥ ಮಾಡಬೇಕಾ, ಪ್ರಯತ್ನ ಮಾಡಬೇಕಾ, ಸಂಪಾದನೆ ಮಾಡಬೇಕು, ಏನ್ ಮಾಡಬೇಕು? ಯಥಾರ್ಥವಾಗಿ ಅವನನ್ನು ತಿಳ್ಕೊಂಡು ಜೊತೆಲಿ ಇಟ್ಕೊಂಡು ಸಾಕು ಅಷ್ಟೇ. ಇವತ್ತು ನಮ್ಗೆ ಟೊಯೋಟಾ ಇನ್ನೋವಾ ಕಾರ್ ಬೇಕು ಅಂದೇನ್ ಮಾಡಬೇಕು, ಎಷ್ಟು ಕಷ್ಟ ಬಿಡ್ಬೇಕಲ್ವಾ? ಮನುಷ್ಯನ ಮನೋಸ್ಥಿತಿ ಹೇಗಿರುತ್ತೆ ಹೇಳೋದಕ್ಕೆ ಬಾಬಾ ಒಂದು ಉದಾಹರಣೆಯನ್ನು ಕೊಡ್ತಾನೆ. ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತನಿಗೆ ಮಾತಾಡ್ಲಿಕ್ಕೆ ಹೋಗಿದ್ನಂತೆ, ಮಾತಾಡಿಸ್ಲಿಕ್ಕೆ ಹೋದ್ರೆ ಅವನು ಹೋದ ತಕ್ಷಣ ಎದುರುಗಡೆಗೆ ದೂದ್ ಪೇಡ ಕೊಟ್ಟನಂತೆ. ದೂದ್ಬೇರೆ ಕೊಟ್ಟ ಕೇಳ್ತಿದ್ದಾನೆ, ಯಾಕಪ್ಪ ನನಗೆ ಕೊಡ್ತಿದೀಯಾ, ನೀನು ತಿಂದು ನೀನು ಆಮೇಲೆ ಹೇಳ್ತೇನೆ ಯಾಕೆ ಅಂತ. ತುಂಬಾ ಖುಷಿಯಾಗಿದ್ದಾನೆ, ಮನೆಯವರೆಲ್ಲ ಖುಷಿಯಾಗಿದ್ದಾನೆ. ಆಮೇಲೆ ಕೇಳ್ತಾನೆ, ದೂದ್ಬೇಡ ತಿಂದಾಯ್ತು, ಏನಪ್ಪ ಕಾರಣ ಸ್ವೀಟ್ ತಿಂತ ಇದ್ದೀನ? ಏನಿಲ್ಲಪ್ಪ, ಇವತ್ತು ನಾನು ಮಾರುತಿ ಕಾರ್ ತಗೊಂಡೆ, ಅದಕ್ಕಾಗಿ ನಾನೇನಾಗಿದ್ದೇನೆ ತುಂಬಾ ಖುಷಿಯಾಗಿದ್ದೇನೆ. ತುಂಬಾ ದಿನ ನಂತರ ನಮ್ಮ ಮನೆಯವರು ಮಕ್ಕಳೆಲ್ಲ ಹೇಳ್ತಾ ಇದ್ರು ಕಾರ್ ತಗೊಳ್ಬೇಕು ಅಂತ, ಅದಕ್ಕೆ ಇವತ್ತು ಕಾರ್ ತಗೊಂಡಿದ್ದೇನೆ, ಒಳ್ಳೆಯ ದಿನದಲ್ಲಿ ನೀನು ಬಂದಿದೀಯಾ, ಈ ಖುಷಿಯಲ್ಲಿ ಇನ್ನೊಂದು ತಿಂಡಿ ಇನ್ನೊಂದು ಸ್ವೀಟ್ ಅನ್ನ ತಿನ್ನು ಅಂತ ಇನ್ನೊಂದು ಸ್ವೀಟ್ ಅನ್ನ ತಿಂತಾನೆ. ಓಕೆನಾ, ಸ್ವೀಟ್ ತಿಂದ್ಬಿಟ್ಟು ಮನೆ ಬಂದ್ ಒಂದು ವಾರ ಆಯ್ತು. ಮತ್ತೊಬ್ಬ ಸ್ನೇಹಿತರನ್ನ ಮಾತಾಡ್ಲಿಕ್ಕೆ ಹೋದ್ರೆ ಅವನ ಮುಖ ಏನಾಗ್ಬಿಟ್ಟಿದೆ, ಮುರ್ಜಾವ ಚೆಹರಾ. ಹೋದ ವಾರದಲ್ಲಿ ಕಮಲದ ಹೂವು ಹಂಗೇನಾಗಿತ್ತು, ಅರಳು ಬಿಟ್ಟಿತ್ತು. ಇವತ್ತೇನಾಗ್ಬಿಟ್ಟಿದೆ, ಒಣಗೋಗಿರುವಂತದ್ದು ಹೂವು ಆಗ್ಬಿಟ್ಟಿದೆ. ಕೇಳ್ತಾ ಇದ್ದೀನಿ, ಏನಪ್ಪ ಆಯ್ತು, ಕಾರ್ ಕಳೆದೋಯ್ತಾ, ಇಲ್ಲ. ಕಾರ್ ಆಕ್ಸಿಡೆಂಟ್ ಆಯ್ತಾ, ಇಲ್ಲ. ಹೆಂಡತಿ ಜೊತೆ ಜಗಳ ಆಯ್ತಾ, ಇಲ್ಲ. ಹೆಂಡತಿ ತವ್ರ ಮನೆ ಹೋಗಿದಾರ, ಇಲ್ಲ. ಮಕ್ಕಳ ಜೊತೆ ಗಲಾಟೆ ಆಗಿದೆ, ಇಲ್ಲ. ಮತ್ತೆ ಯಾಕೆ, ಏನಪ್ಪ ಆಯ್ತು, ಮುಖ ಯಾಕೆ ಇಷ್ಟು ಚಿಕ್ಕದಾಗಿದೆ? ಏನು ಆಗ್ಲಿಲ್ಲ. ಮತ್ತೆ ನಿನ್ನ ಮುಖ ಯಾಕೆ ಇಷ್ಟು ಚಿಕ್ಕದಾಗಿದೆ ಕೇಳ್ತಿದ್ದೆ ನಾನು, ಮುಖ ಚಿಕ್ಕದಾಗ್ಲಿ ಕಾರಣ ಏನು? ಜಾಗ ಇಲ್ದೇನೆ ಅವ್ರು ಕಾರ್ ತಂದಿಲ್ಲ, ಎಲ್ಲ ನೋಡ್ಕೊಂಡ್ಬಿಟ್ಟು ಕಾರ್ ತಂದಿದ್ದಾನೆ. ಕಾರಣ ಯೋಚನೆ ಮಾಡಿ ನೋಡೋಣ, ನಿಮ್ಗೇನಾದ್ರೂ ಸಿಗತ್ತಾ? ಯೋಚನೆ ಅಲ್ವಾ. ಓಕೆ, ಅವನೇನಿರ್ತಾನೆ ಕಾರಣ ಅಂತಂದ್ರೆ, ನನ್ನ ಮುಖ ಯಾಕೆ ಬಾಡೋಗಿದೆ ಅಂತಂದ್ರೆ, ಪಕ್ಕದ ಮನೆಯಲ್ಲಿ ಇನ್ನೋವಾ ಕಾರ್ ತಂದುಬಿಟ್ಟಿದ್ದಾರೆ, ಅವ್ರಿಗಿಂತ ನಾನ್ ಚೆನ್ನಾಗಿರಬೇಕು ಅಂತ ಕಾರ್ ತಂದ್ರೆ ಬರೀ ಒಂದು ವಾರ ಮಾತ್ರ ಇನ್ ಖುಷಿ, ಅವನು ಚೆನ್ನಾಗಿರೋದು ಪಕ್ಕದೊಂದು ಚೆನ್ನಾಗಿರುತ್ತಂತ ಇನ್ ಖುಷಿ ಏನಾಗ್ಬಿಡ್ತು? ಏ ಹೇ ಹಮಾರ ಹಾಲತ್. ಇಷ್ಟು ಮುಗಿಸ್ಕೊಂಡ್ಬಿಟ್ಟು ಅವನು ಹಾಸ್ಪಿಟ್ಲಿಗೆ ಹೋಗ್ತಾನೆ ಇನ್ನೊಂದು ಫ್ರೆಂಡ್ ಅನ್ನು ಮಾತಾಡ್ಲಿಕ್ಕೆ. ಆ ಫ್ರೆಂಡಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಒಂದು ಕಾಲು ಕಟ್ ಆಗಿದೆ, ಆಪರೇಷನ್ ಮಾಡಿಬಿಟ್ಟು ಬೆಡ್ ಅಲ್ಲಿ ಕುತ್ಕೊಂಡಿದ್ದಾನೆ. ಅವನು ನಗನಗ್ತಾ ಇದ್ದಾನೆ, ಇವನು ಯೋಚನೆ ಮಾಡ್ತಾನೆ, ಕಾರ್ ಇದ್ದವನು ಅಳತಾ ಇದ್ದಾನೆ, ಕಾಲು ಹೋದವನು ನಗ್ತಾ ಇದ್ದಾನೆ, ಕಾರ್ ಇದ್ದವನು ಅಳತಾ ಇದ್ದಾನೆ, ಕಾಲು ಹೋದವನು ನಗ್ತಾ ಇದ್ದಾನೆ, ಇದೇನಪ್ಪ ಅಂತ ಹತ್ರ ಹೋಗ್ಬಿಟ್ಟು ಕೇಳ್ತಾನ. ಅವನು ಕೇಳಿದಾಗ, ಭಗವಂತ ಒಂದು ಕಾಲನ್ನಾದ್ರೂ ಇಟ್ಟಿದ್ದಾನಲ್ಲ, ಅದಕ್ಕಾಗಿ ನಾನೇನಾಗಿದ್ದಾನೆ ಖುಷಿ ಇದ್ದೇನೆ. ಏ ಹೇ ಲೈಫ್, ಏ ಹೇ ಜಿಂದಗಿ, ನಮ್ಮಲ್ಲಿ ಏನಿದೆ ಅದನ್ನು ಸಂತೃಪ್ತಿಯನ್ನ ಪಡಿ, ಅದಕ್ಕೆ ಜೀವನ ಅಂತ ಹೇಳ್ತಾನೆ. ಅವನ ಮನೆಯನ್ನು ನಿಮಗೆ ನೀವು ಕಾಂಪಿಟೇಷನ್ ಅನ್ನ ಮಾಡಬೇಡಿ. ಪಕ್ಕದ ಮನೆಯವರನ್ನು ನೋಡಿಬಿಟ್ಟು ನಿಮ್ಮ ಖುಷಿ ಗಾಯಬ್ ನೈಯೋನ ಚಯಿ. ಹೇಗಿರಬೇಕು ನಿಮ್ಮ ವಾಸ್ತವಿಕತೆ? ಅದಕ್ಕಾಗಿ ಬಾಂಬೆ ಹೇಳ್ತಾನೆ, ಭಗವಾನ್ ಕೋ ಸಾತರ ಕೋ ತೋ ಅವಿನಾಶಿ ರಹೇಗ. ಆ ವಸ್ತು ಹೋಯ್ತು ಹೇಳುವಂತ ಪ್ರಶ್ನೆನೇ ಇಲ್ಲ. ವಸ್ತು ಯಾವಾಗ ಹೋಗುತ್ತೆ? ನೀವು ಬಿಟ್ಟಾಗ ಹೋಗುತ್ತೆ ಹೊರತು ಅವನಂತೂ ನಿಮ್ಮಿಂದ ದೂರ ಆಗಲ್ಲ. ಗಂಡ ಕಟ್ಕೊಂಡಿರುವಂತ ಗಂಡ ದೂರ ಆಗ್ಬೋದು, ವಸ್ತು ದೂರ ಆಗ್ಬೋದು, ವ್ಯಕ್ತಿ ದೂರ ಆಗ್ಬೋದು, ಅದು ಭಗವಂತ ದೂರ ಆಗ್ತಾನೆ? ನೆವರ್. ನಾವಿಷ್ಟು ಅವನ ಹತ್ರ ಹೋಗ್ತಾ 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 ಹೋಗ್ತೀವೋ ಅಷ್ಟು ಅನುಭವದ ಆಳದಲ್ಲಿ ಹೋಗ್ತಾ ಇರ್ತೀವಿ. ಅಂದಮೇಲೆ ನಾವು ಅವಿನಾಶಿ ವಸ್ತುವನ್ನು ಇಟ್ಕೊಳ್ಬೇಕು, ವಿನಾಶಿ ವಸ್ತುವನ್ನು ಇಟ್ಕೊಳ್ಬೇಕು. ಅವಿನಾಶಿ, ಯಾವುದಕ್ಕೆ ಯಾವುದಕ್ಕೂ ಆಧಾರ ಇಲ್ಲ, ಯಾವುದೇ ಡಿಪೆಂಡೆನ್ಸಿ ಇಲ್ಲ, ಯಾವುದೇ ಹೆಚ್ಚಿಗೆ ಪುರುಷಾರ್ಥ ಪಡ್ಕೊಳ್ಬೇಕಾಗಿಲ್ಲ, ಕಳ್ಕೊಳ್ತೀವಿ ಅಂತ ಭಯ ಇಲ್ಲ. ಸದಾಕಾಲ ಯಾವಾಗಲೂ ನಮ್ಗೆ ಒಳ್ಳೇದಾಗತ್ತೆ. ಶುಗರ್ ತಿಂದ ಖುಷಿ ಆಗತ್ತೆ, ಬಿ ಪಿ ಬರುತ್ತೆ, ಬಾಬಾ ಶುಗರ್ ಕಾಯಿಲೆ ಬರುತ್ತೆ. ಅದು ಬಾಬಾ ನೆನಪು ಮಾಡಿದ್ರೆ ಏನಾದ್ರು ರೋಗ, ಏನಾದ್ರು ಕಷ್ಟ, ಏನಾದ್ರು ಸಮಸ್ಯೆ, ಏನಾದ್ರು ತೊಂದರೆ, ಲಿಸ್ಟ್ ಮಾಡಿ ನೋಡೋಣ. ಬಾಬಾ ಅಕ್ಕಂದ್ರೆ ಒಂದೇ ಒಂದು ಪ್ರಶ್ನೆ ಕೇಳ್ತಾರೆ, ಏನು? ನೀವು ನಿಮ್ಮ ಪತಿಯನ್ನ ಮದುವೆ ಮಾಡಿದಲ್ಲ, ಯಾವ ಪತಿ? ಶರೀರದ ಪತಿ. ನಿಮ್ಗೊಂದು ಪೇಪರ್ ಕೊಡ್ತೇನೆ. ಏನು? ನೀವು ಮದುವೆ ಆದ್ಮೇಲೆ ನಿಮ್ಮ ಗಂಡನ ಜೊತೆಗೆ ಆಗಿರುವಂತಹ ಜಗಳಗಳು, ಗಲಾಟೆಗಳು, ಅವನಲ್ಲಿ ಕಡಿಮೆತನ ಇರೋದನ್ನ ಪೇಪರ್ ಕೊಟ್ರೆ ಒಂದು ಪೇಪರ್ ಫುಲ್ ಆಗತ್ತಾ? ಸತ್ಯ ಹೇಳ್ಬೇಕು. ಏನ್ ಬೇಕು? ಯಾವ್ದಕ್ಕೆ? ಕಂಪ್ಲೇಂಟ್ಗೆ. ಓಕೆ, ಅಂದ್ರೆ ಅಣ್ಣವ್ರು ಹೇಳ್ತಿದಾರಂತ ಅಕ್ಕೋರ್ ಬಗ್ಗೆ ಕಂಪ್ಲೇಂಟ್ ಇದೆ ಅಂತ ಆಯ್ತು. ಎರಡೂ ಕಡೆಗಿದೆ ಅಂತ ಅಕ್ಕೋರಿಗೆ ಅಣ್ಣದ ಮೇಲೆ ಕಂಪ್ಲೇಂಟ್ ಇದೆ, ಅಣ್ಣರ ಬಗ್ಗೆ ಅಕ್ಕೋರ್ ಬಗ್ಗೆ. ನನಗೆ ಅನುಭವ ಇಲ್ಲ, ನನ್ನದು ಪೇಪರ್ ಕೊಟ್ಟು ನಾನು ಬರ್ಲಿಕ್ಕೆ ಆಗಲ್ಲ, ಯಾಕಂತಂದ್ರೆ ನಾನು ಮದುವೆ ಆಗಿಲ್ಲ. ಓಕೆ, ಸೆಕೆಂಡ್ ಕ್ವಶನ್ ನಂದು. ಎರಡನೇ ಪ್ರಶ್ನೆ ಏನು ಅಂತಂದ್ರೆ, ಆತ್ಮಿಕ ಪತಿಯಿಂದ ನಿಮ್ಗೆ ಏನೇನು ತೊಂದರೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ಪೇಪರ್ ಕೊಡ್ತೇನೆ. ಏನ್ ಪೇಪರ್ ಕೊಡ್ತೇನೆ? ಆತ್ಮಿಕ ಪತಿಯನ್ನ ಮದುವೆ ಆದ್ಮೇಲೆ ನಿಮ್ಗೆ ಏನೇನು ತೊಂದರೆ ಆಗಿದೆ ಅಂತ ಒಂದು ಪೇಪರ್ ಕೊಡ್ತೇನೆ. ಅದ್ರಲ್ಲಿ ಏನಾದ್ರು ಕಂಪ್ಲೇಂಟ್ ಬರ್ಲಿಕ್ಕೆ ಆಗತ್ತಾ? ಏನಾದ್ರು ಬರ್ಲಿಕ್ಕೆ ಆಗತ್ತಾ? ಎನಿ ಒನ್? ಯಾವ್ದಾರು ಒಂದು ಪಾಯಿಂಟ್? ಯಾವ್ದಾರು ಒಂದು ಪಾಯಿಂಟ್? ಒಂದು ಪಾಯಿಂಟ್ ಇಲ್ಲ. ಶರೀರದ ಪತಿ ಹತ್ರ ಬುಕ್ಕು, ಆತ್ಮಿಕ ಪತಿ ಹತ್ರ ಎಲ್ಲರೂ ಒಪ್ಕೊಳ್ತೀರ? ಒಪ್ಕೊಳ್ಳಲ್ವ? ಒಪ್ಕೊಳ್ತಿರ್ತಾನೆ. ಲೇಕಿನ್ ಕರ್ ಕ್ಯಾರ ಹೇ ಹೋ. ಶಾರೀರಿಕ ಪತಿ ಬುಕ್ ಗಟ್ಟಲೆ ಕಂಪ್ಲೇಂಟ್ ಇರೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀವಿ, ಕಂಪ್ಲೇಂಟ್ ಇಲ್ದೇ ಇರುವಂತ ಆತ್ಮಿಕ ಪತಿಯನ್ನ ಪರಮಧಾಮದಲ್ಲಿ ಇಟ್ಟಿದ್ದೀವಿ. ಏನ್ ಮಾಡ್ತೀವಿ? ಏನ್ ಮಾಡ್ತೀವಿ? ನಾವೇನ್ ಮಾಡ್ತಿದ್ದೀವಿ? ದುಃಖ ಕೊಡದೇ ಇರುವಂತ, ಕಷ್ಟ ಕೊಡದೇ ಇರುವಂತ ಪತಿಯನ್ನ ಏನ್ ಮಾಡಿದೀವಿ? ಪರಮಧಾಮದಲ್ಲಿ ನೀನು ಅಲ್ಲೇ ಕೂತ್ಕೋ, ನಾವು ಇಲ್ಲೇ ಇರ್ತೀವಿ ಅಂತ ಹೇಳ್ತಿದ್ದೀವಿ. ದುಃಖ ಕೊಡುವಂತ ಪತಿಯನ್ನೇನ್ ಮಾಡಿದೀವಿ, ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಹೇಗೆ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ ಅಂತಂದ್ರೆ, ನಾಲ್ಕು ದಿನ ತವರ ಮನೆಗೆ ಹೋದ್ರೆ ಸಾಕು, ಫೋನ್ ಮಾಡ್ತೀವಿ, ರೀ ಬೆಂಗಳೂರಿನಲ್ಲಿ ಮಳೆ ಅಂತೆ, ಮಳೆ ಅಂತ ನೆಂದ್ರ ಫ್ರಿಜ್ನಲ್ಲಿ ಸಾಂಬಾರು ಬಿಸಿ ಮಾಡ್ಕೊಂಡಿದ್ದೀರಾ, ಸರಿಯಾಗಿ ಊಟ ಮಾಡ್ತಾ ಇದ್ದೀರಾ, ನಿನ್ನೆ ಮಾತಾಡಿದಾಗ ಕೆಮ್ಮಿತ್ತು ಸರಿ ಆಯ್ತಾ, ಡಾಕ್ಟರ್ ಹೋದ್ರ, ಗಂಡನ ಮನೆಗೆ ಬಂದಾಗ ಜನ್ಮ ಕೊಟ್ಟದ್ದ ತಾಯಿ ಒಂದು ವಾರ ಆಯ್ತು ಹಾಸ್ಪಿಟಲ್ ಅಲ್ಲಿ ಮಲ್ಕೊಂಡಿದ್ದಾರೆ, ಅಲ್ಲಿ ಹೋಗಿ ನೋಡ್ಲಿಕ್ಕೆ ಪುರುಸತ್ತಿಲ್ಲ ನಮ್ಮ ಹತ್ರ. ಮತ್ತೆ ನಾವು ತವರ ಮನೆಗೆ ಹೋದಾಗ ನನ್ನ ಗಂಡ ಊಟ ಮಾಡ್ತಾ ಅಂತ ಫೋನಲ್ಲಿ ಗಂಟೆಗಟ್ಟಲೆ ಮಾತಾಡ್ಲಿಕ್ಕೆ ನೋಡ್ತೇನೆ, ಅಂದ್ಮೇಲೆ ನಾನು ನಮ್ಮ ಪತಿಯನ್ನು ಎಲ್ಲಿಟ್ಕೊಂಡಿದ್ದೇನೆ, ಮನೆ ಮೇಲೆ ಕಾಯಿನ. ಜನ್ಮದಾತೇಕೋ ಮೈನೆ ಭೂಲಿಯ, ಜನ್ಮ ಕೊಟ್ಟಂತ ತಾಯಿಯನ್ನು ನಾನು ಮರೆತು ಬಿಟ್ಟೆ. ಅವನು ನೋಡುವಂತ ನಮ್ಮ ಹತ್ರ ಪುರುಷಾರ್ಥಿಲ್ಲ, ಆದರೆ ಗಂಡನ ನೋಡುವಂತ ಮಾತನಾಡಿಸುವಂತ ನಮ್ಮ ಹತ್ರ ಟೈಮ್ ಇದೆ. ಅಂದ್ರೆ ನಮ್ಮ ಮನೋಸ್ಥಿತಿ ಹೇಗಿದೆ? 84 ಜನ್ಮದ ವಿಕರ್ಮ ವಿನಾಶ ಮಾಡುವಂತ, ಶ್ರೇಷ್ಠ ಕರ್ಮ ಮಾಡುವಂತ ಭಗವಂತನನ್ನ ಒಂದು ಸೆಕೆಂಡ್ ನೆನಪು ಮಾಡುವಂತದಕ್ಕೆ ನಮ್ಮಲ್ಲೇನಿಲ್ಲ, ಸಮಯ ಇಲ್ಲ. ಫೇರೆಂಡ್ಲಲ್ಲಿ ಹಚ್ಕೊಳ್ಳಿಕ್ ಟೈಮ್ ಇದೆ, ಹೇಡ ಹಚ್ಕೊಳ್ಳಿಕ್ ಟೈಮ್ ಇದೆ, ಬನಾರಸ್ ಸೀರೆ ಸೆಲೆಕ್ಷನ್ ಮಾಡ್ಲಿಕ್ ನಮ್ಮ ಹತ್ರ ಟೈಮ್ ಇದೆ. ಕಹಾ ಹೇ ಆಪ್ಕೆ ಮನ್ ಜರ ಸೋಚೋ ನಾ, ಯೋಚನೆ ಮಾಡಿ ನಾವೇನು ಮಾಡ್ತಿದ್ದೀವಿ. ಸಮಯ ಇಲ್ಲ, ಸಮಯ ಇಲ್ಲ. ಯಾರಿಗೆ ಹೇಳ್ತಿದ್ದೀರಿ ಸಮಯ ಇಲ್ಲ ಅಂತ? ನಿಮ್ಮ ಬಗ್ಗೆ ನಿಮ್ಗೆ ಇಂಪಾರ್ಟೆನ್ಸ್ ಗೊತ್ತಿದ್ದೀರಿ, ಸಮಯ ಇರುತ್ತೆ ಇರಲ್ವೋ? ನಿಮ್ಗೆ ವಾಸ್ತವಿಕತೆ ಗೊತ್ತಿಲ್ಲ, ಅನುಭವ ಗೊತ್ತಿಲ್ಲ, ಭಗವಂತನ ಜೊತೆಯ ಪ್ರೀತಿಯ ಅನುಭವ ಗೊತ್ತಿಲ್ಲ ನಿಮಗೆ. ಅದಕ್ಕಾಗಿ ಕಾರಣಗಳನ್ನು ಹೇಳ್ತಾ ಇದೆ. ಕಾರಣ ಯಾರಾದ್ರೂ ಹೇಳ್ತಾನ? ಸತ್ಯತೆಯನ್ನು ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ದೆ, ಯಾವಾಗಲೂ ಕಾರಣ ಹೇಳಿಕ್ಕೆ ಸಾಧ್ಯ ಇಲ್ಲ. ನಾವು ಸತ್ಯತೆಯನ್ನು ಅರ್ಥ ಮಾಡ್ಕೊಂಡಿಲ್ಲ, ವಿಧಿ ಗೊತ್ತಿಲ್ಲ, ವಿಧಾನ ಗೊತ್ತಿಲ್ಲ, ಅನುಭವ ಇಲ್ಲ, ಅನುಭವದ ಕಡಿಮೆತನ ಇದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಿದ್ದೀವಿ, ನಮ್ಮ ಮನಸ್ಸಿನಲ್ಲಿರುವಂತಹ ಶರೀರಧಾರಿಗಳನ್ನು ದೂರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇಷ್ಟು ಸಮಯ ನಾವು ಭಗವಂತನ ಮನೆಯಲ್ಲಿ ಇದ್ದೀವಿ ಅಂತ ನಾವು ಸಮಯವನ್ನು ಲೆಕ್ಕಾಚಾರ ಮಾಡ್ತಿದ್ದೀವಿ ಹೊರತು ಯಥಾರ್ಥವಾದಂತಹ ಅತೀಂದ್ರಿಯದ ಸುಖದ ಅನುಭವಗಳು ನಾವಾಗಿಲ್ಲ. ಅದಕ್ಕಾಗಿ ನಮಗೆ ಈಶ್ವರ ಜೀವನದಲ್ಲಿ ಯಾವ ಸ್ಪೀಡ್ ಇದೆ ಆ ಸ್ಪೀಡ್ ಅಲ್ಲಿ ಮುಂದುವರಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮಾಮ ಹೇಳ್ತಾರೆ, ಜೀತಿ ದಿ ಮರ್ಜಾವು ಮರ್ಜೀವಾ ಜೀವನ್. ಶರೀರ ಮತ್ತು ಶರೀರದ ಸಂಬಂಧದಿಂದ ಏನ್ ಮಾಡಿ ಸತ್ತೋಗಿ, ಮರ್ಜಾವು ಮರ್ಜೀವ ಜೀವವಾಗಿ, ಯಾವುದಿಂದ? ಆತ್ಮಾಸೆ ಪರಮಾತ್ಮಾಸೆ ರುಹಾನಿ ಜಿಂದಗಿ ಸೇ ಜೀವನ್ ಬಿತಾವು. ಡಿಫರೆನ್ಸ್ ತೋ ದೇಖೋ ನಾ, ಇಷ್ಟು ದಿನ ಗಂಡ ಹೆಂಡತಿ ಮಕ್ಕಳು ಊಟ ತಿಂಡಿ ಎಲ್ಲ ಆಯ್ತು, ಸ್ವಲ್ಪ ದಿನಕ್ಕೋಸ್ಕರ ಕೂಡ ಮಾಡಿ. ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ, ಇದೇ ಶರೀರದಲ್ಲಿ, ಇದೇ ಜನ್ಮದಲ್ಲಿ, ಇದೇ ವರ್ತಮಾನ ಸಮಯದಲ್ಲಿ ಮಾನಸಿಕವಾಗಿ ಎಷ್ಟೋ ಕರ್ಮವನ್ನು ಮಾಡಿದಿರಿ, ಶರೀರದ ಇಂದ್ರಿಯಗಳ ಮೂಲಕ ಎಷ್ಟೋ ಸುಖವನ್ನು ಅನುಭವ ಮಾಡಿದ್ದೀರ. ಆದರೆ ಭಗವಂತನ ಪ್ರೀತಿಯ ಮಿಲನದ ಸುಖ ಹೇಗಿದೆ? ನಾ ಭಗವಂತನ ಮನೆಗೆ ಬಂದು ಕೂಡ ಭಗವಂತ ನೆನಪು ಮಾಡ್ತೀವಲ್ವಾ? ಮಾಡ್ತೀವೋ ಮಾಡಲ್ವೋ? ಆವಾಗ ನಮಗೆ ಸುಖದ ಅನುಭವ ಆಗುತ್ತೋ ಆಗಲ್ವೋ? ಅದಕ್ಕೆ ಯಾವುದ್ರ ಜೊತೆ ಕಂಪ್ಯಾರಿಸನ್ ಮಾಡ್ತೀರಾ? ನೆಕ್ಲೆಸ್ ಜೊತೆಗೆ, ಗಂಡನ ಜೊತೆಗೆ, ಕೋಟಿ ರೂಪಾಯಿ ಹಣದ ಜೊತೆಗೆ ಯಾವುದಕ್ಕಾದ್ರೂ ಕಂಪ್ಯಾರಿಸನ್ ಇದೆ? ಅದಕ್ಕಿಂತ ಶ್ರೇಷ್ಠವಾದ ಸುಖ ಬೇರೆ ಯಾವುದಾದ್ರೂ ಇದೆ? ಇಲ್ಲ ಅಲ್ವಾ? ಯಾವಾಗ ಇಲ್ಲ ಅಂತ ಬಾಯಿಲ್ಲಿ ಹೇಳ್ತೀವಿ, ಯಾಕೆ ಆ ಒಂದು ಸುಖವನ್ನು ನಾವು ನಿರಂತರವಾಗಿ ಯಾಕೆ ಅನುಭವ ಮಾಡಬಾರದು? ಮಾಡಬೇಕೋ ಮಾಡಬಾರ್ದು? ಅದಕ್ಕಾಗಿ ನಾನೇನ್ ಮಾಡಬೇಕು? ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಅಂತಂದ್ರೆ ಇನ್ನುವರೆಗೂ ಮಾಡಿಲ್ಲ ಅಂತ ಅರ್ಥ. ನಾವು ಯಾವಾಗ ಮಾಡ್ತಿದ್ದೀವಿ ಆವಾಗ ಕ್ಷಣ ಭಂಗೂರು ಸುಖ, ಕೆಲವೊಂದು ಸೆಕೆಂಡ್ ಮಾತ್ರ ಭಗವಂತನ ಮನೆಗೆ ಬಂದಾಗ ಮಾತ್ರ ಹೀಗೆ ಬಂತು ಹೀಗೋಯ್ತು. ಅಕ್ಕೋರೆ ಮಧುಬಂಧದಲ್ಲಿ ಇದ್ದಾಗ ಚೆನ್ನಾಗಿತ್ತು, ಇವತ್ತೇನಾಗಿದೆ ಗೊತ್ತಿಲ್ಲ ಅಕ್ಕೋರೆ, ಟೆನ್ಷನ್ ತಲೆಭಾರ ಅಲ್ವಾ? ಕಾರಣ ಏನು? ಯೋಗೇಶ್ವರನ ಬಂದು ಕ್ಲಾಸ್ ಮಾಡಬೇಕು ತುಂಬಾ ಚೆನ್ನಾಗಿತ್ತು, ಇವತ್ತೇನಾಗಿದೆ ಗೊತ್ತಿಲ್ಲ ಅಕ್ಕೋರೆ. ಕ್ಯೂ ನಿನ್ನೆ ಮುರಳಿ ಚೆನ್ನಾಗಿತ್ತು ಇವತ್ ಚೆನ್ನಾಗಿಲ್ಲ, ಕಾರಣ ಏನು? ನಿನ್ನೆ ಮುರಳಿಲಿ ಮನಸ್ಸನ್ನು ಕರೆಕ್ಟ್ ಆಗಿ ಇಟ್ಟಿದ್ರಿ, ಇವತ್ತು ಅದನ್ನು ಇಟ್ಟಿಲ್ಲ, ಅಷ್ಟೇ ವ್ಯತ್ಯಾಸ. ವ್ಯತ್ಯಾಸ ಇಲ್ಲಿದೆ, ಮನ್ಕೂ ಲಗಾನ ಹೈ. ಮನಸ್ಸನ್ನು ನಾವು ಇಷ್ಟಾರ್ಥವಾಗಿ ಇರ್ತೀವೋ ಅಷ್ಟೇನಾಗ್ತಾ ಹೋಗ್ತದೆ, ಅನುಭವ ಆಗ್ತಾ ಹೋಗ್ತದೆ ಅಲ್ವಾ? ಅಚ್ಛಾ, ಡಬಲ್ ತಾಜ್ದಾರಿ ಬನ್ನೆ ಕೇಳಿ ಪಡಾಯಿ ಕಿ ಮೆಹನತ್ ಕನ್ನಿ ಹೇ, ಡಬಲ್ ಕಿರೀಟಧಾರಿಗಳಾಗೋದಕ್ಕೆ ಓದಿನ ಕಡೆ ಪರಿಶ್ರಮವನ್ನು ಪಡಬೇಕು ಅಂತ ಹೇಳ್ತಾನೆ. ಸುಮ್ಮನೆ ನಿಮಗೆ ಕಿರೀಟ ಸಿಗೋದಿಲ್ಲ. ಡಬಲ್ ತಾಜ್ದಾರಿ ಅಂತಂದ್ರೆ ಒಂದು ಪವಿತ್ರತೆಯ ಕಿರೀಟ, ಇನ್ನೊಂದು ಭವಿಷ್ಯದ ರತ್ನ ಖಚಿತವಾದಂತಹ ಕಿರೀಟ. ಅದಕ್ಕೋಸ್ಕರ ಏನ್ ಮಾಡಬೇಕು? ಚೆನ್ನಾಗಿ ಶಿಕ್ಷಣವನ್ನು ಓದಬೇಕಾಗತ್ತೆ. ಒಬ್ಬ ಜಡ್ಜ್ ಆಗಬೇಕು ಅಂದ್ರೆ ಏನ್ ಮಾಡಬೇಕಾಗತ್ತೆ? LLB ಮಾಡಬೇಕಲ್ವಾ? ಮಾಡ್ಬೇಕು ತಾನೆ. ಅವಾಗ ಮಾತ್ರ ಏನಾಗುತ್ತೆ, ಆ ಸೀಟ್ ಮೇಲವನ್ನ ಕುಳಿಸ್ತಾರೆ. ದೈವಿ ಗುಣ ಧಾರಣ ಕನ್ನೆ, ದೈವಿ ಗುಣಗಳನ್ನ ಏನ್ ಮಾಡಬೇಕು? ಧಾರಣೆ ಮಾಡಬೇಕು. ಯಾವ ರೀತಿ ಲಕ್ಷ್ಯ ಇದೆಯೋ ಅದೇ ರೀತಿ ಪುರುಷಾರ್ಥವನ್ನ ಮಾಡಬೇಕಾಗತ್ತೆ. ಒಳ್ಳೆಯ ಲಕ್ಷಣವನ್ನು ಇಟ್ಕೊಳ್ಳಿ. ಲಕ್ಷ್ಯದ ಅನುಸಾರ ಲಕ್ಷಣ ಇಲ್ಲಿ, ಲಕ್ಷಣದ ಅನುಸಾರ ಪುರುಷಾರ್ಥ ಇಲ್ಲಿ. ಸರಿನಾ? ಇವತ್ತಿನ ವರದಾನ, ದರದೆಯ ಶಕ್ತಿಯ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತ್ರಿಕಾಲದಾರ್ಶಿ ಆಸನಧಾರಿಗಳಾಗಿ, ದೃಢತೆಯ ಶಕ್ತಿಯ ಮೂಲಕ, ದೃಢತೆಯಿಂದ ಸಫಲತೆ ನನಗೆ ಸಿಕ್ಕೇ ಸಿಗತ್ತೆ ಹೇಳುವಂತ ದೃಢತೆಯ ಶಕ್ತಿಯಿಂದ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ತ್ರಿಕಾಲದರ್ಶಿ, ಮೂರು ಕಾಲವನ್ನ ಏನ್ ಮಾಡಬೇಕು, ಯೋಚನೆ ಮಾಡಬೇಕು. ಯಾವ ಕಾಲ? ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ. ಯಾವ ಕಾಲ? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಮೂರು ಕಾಲವನ್ನು ಯೋಚನೆ ಮಾಡಿಬಿಟ್ಟು ಏನ್ ಮಾಡಬೇಕು? ದೃಢತೆಯ ಶಕ್ತಿಯಿಂದ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥವರು. ಸ್ಲೋಗನ್: ಸದಾ ಸಂತುಷ್ಟರಾಗಿ ಸರ್ವರನ್ನು ಸಂತುಷ್ಟರನ್ನಾಗಿ ಮಾಡುವಂಥವರೇ ಸಂತುಷ್ಟ ಮನಿಗಳು. ಸದಾ ತಾವು ಸಂತುಷ್ಟರಾಗಿದ್ದು ಬೇರೆಯವರನ್ನು ಸಂತುಷ್ಟರನ್ನಾಗಿ ಮಾಡುವಂಥವರೇ ಸಂತುಷ್ಟ ಮಣಿಗಳು. ಅಚ್ಚ ಓಂ ಶಾಂತಿ.